भूतेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयिर्याणं नमो वज्झायाणं नमो लोये सौवसाहूणं एषो पञ्च नमो यारो सौव पावपणासनो मङ्गलाणं च सव्येषिं पढमं हवै मङ्गलम् पढमं हवै मङ्गलम् पञ्च परमेष्टि भगवान् की अहिंसा परमो धर्म की आचार्य गुरुवर श्री विद्यासागर मुनि महाराज की ಜೈನಾಗಮ ಪ್ರವೇಶ ಎನ್ನುವಂತಹ ಈ ಪುಸ್ತಕದಲ್ಲಿ ಜ್ಞಾನವರ್ಧಕ ಸಾಮಗ್ರಿಗಳು ಸಾಕಷ್ಟು ಸಿಗ್ತಾ ಇವೆ. ಎಷ್ಟೋ ದಿನದಿಂದ ಈ ವಿಷಯಗಳನ್ನು ಕೇಳ್ತಾ ಇದ್ದೀರಿ. ಧರ್ಮದ ವಿಷಯದಲ್ಲಿ ಹೇಳುವಂಥ ವಿಷಯಗಳು, ಧರ್ಮ ಎಂದರೇನು, ಧರ್ಮದ ಉತ್ಪತ್ತಿ ಎಲ್ಲಿ, ಯಾವಾಗ, ಯಾವ ಥರದಿಂದ, ಇಂಥ ವಿಷಯಗಳು ಒಳ್ಳೆಯ ರೀತಿಯಲ್ಲಿ ಸಿಗ್ತಾ ಇವೆ. ನಿನ್ನೆ 8ನೇ ಪ್ರಶ್ನೆಯಲ್ಲಿ ಜೈನ ಧರ್ಮದ ಅಂತಿಮ ಗುರಿ ಯಾವುದು ಅನ್ನುವುದರ ಬಗ್ಗೆ ಚರ್ಚೆಯಾಗಿತ್ತು. ಒಂದೊಂದೇ ಪ್ರಶ್ನೆಗಳನ್ನು ಕುರಿತು ಒಂದೊಂದು ಪ್ರವಚನಗಳನ್ನು ಮಾಡಿದರೂ ಈ ಪುಸ್ತಕ ಚಾತುರ್ಮಾಸ್ಯದಲ್ಲಿ ಮುಗಿಯುವಂಥದ್ದೇನಲ್ಲ. ಇವತ್ತು 7ನೇ ಪ್ರಶ್ನೆ ನಿನ್ನೆ ಬಿಟ್ಟು ಹೋಗಿತ್ತು, ಒಂದು ಪ್ರಶ್ನೆ ಮುಂದುವರಿಯಿತು, ಇದು ಬಿಟ್ಟು ಹೋಯಿತು. ಇವತ್ತು ಇದನ್ನೇ ತಗೊಳ್ಳೋಣ. ಪ್ರಶ್ನೆ 7, ಜೈನ ಧರ್ಮದ ಪ್ರಥಮ ಸೋಪಾನ ಯಾವುದು? ಸೋಪಾನ ಅಂದರೆ ಮೆಟ್ಟಲು. ಜೈನ ಧರ್ಮ ಒಂದು ತಾತ್ವಿಕ ಧರ್ಮ. ಜೈನ ಧರ್ಮ ನಿಜವಾದ ನಿಸರ್ಗದ ಸಿದ್ಧಾಂತಗಳನ್ನು ಎತ್ತಿ ಹೇಳುವಂತಹ ಧರ್ಮ. ಜೈನ ಧರ್ಮ ನಿಸರ್ಗದ ನಿಯಮಗಳನ್ನು ಸಿದ್ಧಾಂತಗಳನ್ನು ತಿಳಿಸುವ ಧರ್ಮ ಇರುವ ಕಾರಣ ಈ ಧರ್ಮದಲ್ಲಿ ವೈಶಿಷ್ಟ್ಯ ಏನು ಅಂತಂದರೆ, ಏನೋ ಹೇಳಿ ಆಯಿತು, ಏನೋ ಕೇಳಿ ಆಯಿತು, ಹೇಳಿದ್ದನ್ನು ಕೇಳಿದ್ದನ್ನು ಮಾಡ್ತಾ ಹೋಗುವಂತಹ ಉಪದೇಶದ ಧರ್ಮ ಅಲ್ಲ ಇದು. ವೈಚಾರಿಕ ಧರ್ಮ. ನಮ್ಮ ಮನಸ್ಸಿನ ವಿಚಾರಗಳನ್ನು ಪ್ರೌಢಗೊಳಿಸುವಂತಹ ಧರ್ಮ, ವೈಚಾರಿಕ ಕ್ರಾಂತಿಯನ್ನು ತರುವಂತಹ ಧರ್ಮ. ವೈಚಾರಿಕ ಕ್ರಾಂತಿ ಇಲ್ಲದೆ ಯಾವ ಆತ್ಮನೂ ಕೂಡ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಮೋಕ್ಷ ಅನ್ನುವಂಥದ್ದಂತೂ ದೂರ, ಸಂಯುಕ್ತವನ್ನು ಪಡೆಯಲಿಕ್ಕೂ ಕೂಡ ಮನುಷ್ಯನಿಗೆ ಒಂದು ವೈಚಾರಿಕ ಕ್ರಾಂತಿ ಬೇಕು. ವೈಚಾರಿಕ ಕ್ರಾಂತಿ ಅಂದರೆ ವಿಚಾರ ಕ್ರಾಂತಿ. ವಿಚಾರದಲ್ಲಿ ನಾವು ಎಲ್ಲಿಯ ತನಕ ಚಿಂತನಶೀಲರಾಗುವುದಿಲ್ಲ ಅಲ್ಲಿಯ ತನಕ ನಮಗೆ ನಮ್ಮ ಆತ್ಮನಲ್ಲಿಯೇ ಇರುವಂತಹ ನಮ್ಮ ಧರ್ಮವೇ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅದು ಎಲ್ಲಿ ತನಕ ಕಾಣುವುದಿಲ್ಲವೋ ಅಲ್ಲಿ ತನಕ ನಾವು ಒಂದು ಹೆಜ್ಜೆಯನ್ನು ಕೂಡ ಧರ್ಮ ಮಾರ್ಗದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ. ಒಂದು ಹೆಜ್ಜೆಯನ್ನು ಹಾಕುವುದಾದರೂ ಯೋಚನೆ ಮಾಡಿ ಹಾಕಬೇಕು. ಯೋಚನೆ ಮಾಡದೆ ಹೆಜ್ಜೆ ಹಾಕಿದರೂ ನಾವು ಹಾಕಬಹುದು, ಆದರೆ ಶರೀರದ ಹೆಜ್ಜೆಗಳನ್ನು ಹಾಕಬಹುದು. ಆತ್ಮನ ಹೆಜ್ಜೆಗಳನ್ನು ಹಾಕುವುದು ಕಷ್ಟ. ವಿಚಾರ ಕ್ರಾಂತಿ ಶರೀರದಲ್ಲಿ ಹುಟ್ಟಲ್ಲ, ಆತ್ಮನಲ್ಲಿ ಹುಟ್ಟುತ್ತೆ. ಅದಕ್ಕಾಗಿ ಜೈನ ಧರ್ಮ ಶರೀರಕ್ಕೆ ಸಂಬಂಧಪಡುವಂಥ ಧರ್ಮ ಅಲ್ಲ, ಇದು ಆತ್ಮನಿಗೆ ಸಂಬಂಧಪಡುವಂಥ ಧರ್ಮ. ಆತ್ಮ ತನ್ನ ಜ್ಞಾನದಿಂದ, ತನ್ನ ಜ್ಞಾನೋಪಯೋಗದಿಂದ, ತನ್ನ ಮನಸ್ಸಿನಿಂದ, ತನ್ನ ಇಂದ್ರಿಯಗಳಿಂದ, ಎಲ್ಲದರಿಂದ ತನ್ನಲ್ಲಿ ತಾನು ಕ್ರಾಂತಿಯನ್ನು ತಂದುಕೊಂಡ ಅಂತಂದರೆ ನಿಶ್ಚಿತ ಬದುಕಿನಲ್ಲಿ ಧರ್ಮದ ಮೊದಲನೇ ಹೆಜ್ಜೆ, ಎರಡನೇ ಹೆಜ್ಜೆ, ಮೂರನೇ ಹೆಜ್ಜೆ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ, ಈ ಮೂರು ರತ್ನಗಳು ದೊರೆತು ಆತ್ಮನಿಗೆ ಪರಮಹಿತ ಆಗ್ತದೆ ಅನ್ನುವುದರಲ್ಲಿ ಯಾವ ಸಂಶಯನೂ ಇಲ್ಲ. ಈ ಮೂರು ಹೆಜ್ಜೆಗಳನ್ನು ಹಾಕಲಿಕ್ಕೆ ಸಂಸಾರಿ ಜೀವಿಗಳಿಗೆ ಸೌಜ್ಞಿ ಪಂಚೇಂದ್ರಿಯಾಗಿ ಹುಟ್ಟಿ ಬರಬೇಕು, ಮನುಷ್ಯನಾಗಿ ಹುಟ್ಟಬೇಕು. ಎರಡು ಹೆಜ್ಜೆಗಳನ್ನು ಹಾಕೋದಿತ್ತು ಅಂತಂದರೆ ಬೇಕಾದಲ್ಲಿ ಹುಟ್ಟಿದ್ರೂ ನಡೆಯುತ್ತೆ. ಸ್ವರ್ಗದಲ್ಲಿ ಹುಟ್ಟಿದರೂ ಎರಡು ಹೆಜ್ಜೆ ಮುಂದೆ ಹಾಕಬಹುದು, ನರಕದಲ್ಲೂ ಎರಡು ಹೆಜ್ಜೆಯನ್ನು ಇಡಬಹುದು, ತಿರೇಂಚಿಗತಿಯಲ್ಲಿ ಎರಡೇ ಹೆಜ್ಜೆ ಹಾಕಬಹುದು. ಇನ್ನು ಮೂರನೇ ಹೆಜ್ಜೆಯನ್ನು ಹಾಕುವಷ್ಟರಲ್ಲಿ ಆಂಶಿಕ ಹೆಜ್ಜೆ ಎತ್ತಿದ್ದೇವೆ ಅನ್ನುವಷ್ಟರಲ್ಲಿ ಬದುಕು ಮುಗಿದು ಹೋಗ್ತದೆ. ಎತ್ತಿ ಇಡುವಷ್ಟರಲ್ಲಿಯೇ ಬದುಕು ಮುಗಿದು ಹೋದಾಗ ಆ ತಿರೇಂಚಿ ಜೀವ ಮರಣವನ್ನು ಹೊಂದಿ ಎರಡು ಹೆಜ್ಜೆ, ಇನ್ನೊಂದು ಅರ್ಧ ಹೆಜ್ಜೆ, ಎಷ್ಟನ್ನೇ ತಗೊಂಡು ಮುಂದೆ ಹೋಗಬೇಕು. ನಿಯಮದಿಂದ ದೇವಗತಿಯಲ್ಲಿ ಜನ್ಮ ತಾಳಬೇಕು. ಎರಡು ಹೆಜ್ಜೆ ಪೂರ್ತಿ ಇಟ್ಟದ್ದಾಯಿತು, ಮೂರನೇ ಹೆಜ್ಜೆಯನ್ನು ಎತ್ತಿದ್ದೇ ಮರಣ ಆಯಿತು. ಶ್ರಾವಕರಿಗೂ ಇದೇ ಅವಸ್ಥೆ ಇದೆ. ಆದರೆ ಶ್ರಾವಕ ಆ ಹೆಜ್ಜೆಯನ್ನು ಊರಬಹುದು, ಮೂರನೇ ಹೆಜ್ಜೆಯನ್ನು ಊರಬಹುದು, ಊರಬಹುದು. ಆದರೆ ಊರಲಿಕ್ಕೆ ಊರನ್ನು ಬಿಡಬೇಕು. ಊರು ಬಿಟ್ಟಾಗ ಹೆಜ್ಜೆ ಊರಬಹುದು. ಊರು ಅಂದರೆ ಇಲ್ಲಿ ಪರಿಗ್ರಹ. ಪರಿಗ್ರಹವನ್ನು ತ್ಯಾಗ ಮಾಡುವ ಸಂಕಲ್ಪವೇ ಅತಿ ಮುಖ್ಯ. ಸಕಲ ಪರಿಗ್ರಹಗಳನ್ನು ತೊರೆಯುವ ಪಾತ್ರತೆ, ಯೋಗ್ಯತೆ ಯಾರಲ್ಲಿದೆ? ಕೇವಲ ಮನುಷ್ಯ ಪರ್ಯಾಯದಲ್ಲಿ ಮಾತ್ರ ಇದೆ. ಮನುಷ್ಯರು ಮನುಷ್ಯ ಪರ್ಯಾಯವನ್ನು ರಕ್ಷಿಸಿಕೊಳ್ಳಬೇಕು, ಇದರಿಂದ ಲಾಭ ಪಡೆಯಬೇಕು, ಸದುಪಯೋಗ ಮಾಡಿಕೊಳ್ಳಬೇಕು ಅಂತಂದರೆ ನಿಶ್ಚಿತ ಪರಿಗ್ರಹಗಳನ್ನು ಬಿಡ್ತಾ ಹೋಗಬೇಕು. ಅಂತರಂಗ ಪರಿಗ್ರಹ, ಬಹಿರಂಗ ಪರಿಗ್ರಹ. ಜೈನ ಧರ್ಮದ ಮೂಲ ತತ್ವ ಏನು, ಮೂಲ ಗುರಿ ಏನು ಅಂತಂದರೆ, ಒಬ್ಬ ವ್ಯಕ್ತಿ ತಾನು ತನ್ನ ಜೀವನದಲ್ಲಿ ಧಾರ್ಮಿಕನಾಗಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡಿದ್ದಾನೆ ಅಂತಂದರೆ, ಎರಡು ಪ್ರಕಾರದ ಪರಿಗ್ರಹಗಳ ಬಗ್ಗೆ ಹೆಚ್ಚು ವಿಚಾರ ಮಾಡಬೇಕು. ಅಂತರಂಗ ಪರಿಗ್ರಹ ಏನು ಮತ್ತು ಬಹಿರಂಗ ಪರಿಗ್ರಹ ಏನು, ಎರಡೂ ಪರಿಗ್ರಹಗಳ ಚಿಂತನೆಯಲ್ಲಿ ಸತತವಾಗಿ ತೊಡಗಿದ್ದಾನೆ ಅಂತಂದರೆ, ಆತನ ಜೀವನದಲ್ಲಿ ಧರ್ಮದ ಉತ್ಪತ್ತಿಯಾಗುವುದೇನು ಕಷ್ಟಕಾರಕವಲ್ಲ. ಸಹಜವಾಗಿ ಧರ್ಮಕ್ಕೆ ಉತ್ಪತ್ತಿ ಇದೆ. ಧರ್ಮೋತ್ಪತ್ತಿಯನ್ನು ತನ್ನಲ್ಲಿ ತಾನು ಮಾಡಿಕೊಂಡು ಬದುಕನ್ನು ಸಫಲಗೊಳಿಸಬಹುದು. ಏಳನೇ ಪ್ರಶ್ನೆಯಲ್ಲಿ ಇದೇ ಒಂದು ವಿಚಾರವನ್ನು ಇಟ್ಟಿದ್ದಾರೆ. ಇಲ್ಲಿ ಭೇದ ವಿಜ್ಞಾನವನ್ನು ದೊರಕಿಸಿಕೊಳ್ಳುವುದೇ ಜೈನ ಧರ್ಮದ ಮೊದಲ ಮೆಟ್ಟಲಾಗಿದೆ. ಮೆಟ್ಟಲು ಅಂದರೆ ಏನು? ಪಾಯಿರಿ, ಸೋಪಾನ, ಪಾಯಿರಿ, ಮೆಟ್ಟಲು ಇವೆಲ್ಲ ಒಂದೇ ಅರ್ಥವುಳ್ಳ ಶಬ್ದಗಳು. ಭೇದ ವಿಜ್ಞಾನವನ್ನು ದೊರಕಿಸಿಕೊಳ್ಳುವುದೇ ಜೈನ ಧರ್ಮದ ಮೊದಲು ಮೆಟ್ಟಲು. ಶರೀರ ಬೇರೆ, ಆತ್ಮ ಬೇರೆ, ಬೇರೆ ಎಂದೇ ಭೇದ ವಿಜ್ಞಾನದ ಅರ್ಥವಾಗಿದೆ. ನಾನು ಪರವಸ್ತುಗಳ ಕರ್ತನಾಗಿರದೆ ಬರೇ ಸಾಕ್ಷಿ ಮಾತ್ರವಾಗಿದ್ದೇನೆ ಎನ್ನುವುದು, ಇದು ಭೇದ ವಿಜ್ಞಾನ. ಭೇದ ಮತ್ತು ವಿಜ್ಞಾನ, ಭೇದದ ಜ್ಞಾನವೇ ಭೇದ ವಿಜ್ಞಾನ. ಭೇದದ ಜ್ಞಾನ ಯಾವುದರ ಭೇದ? ಎರಡು ವಸ್ತುಗಳಲ್ಲಿ ಭೇದವಿದೆ. ಎರಡು ವಸ್ತುಗಳು ಕೂಡಿಕೊಂಡಾಗ ಅದು ಬೇರೆ ಇದು ಬೇರೆ ಎನ್ನುವಂಥ ವಿಷಯ. ಎರಡು ವಸ್ತುಗಳು ಸೇರಿಕೊಂಡಾಗ ಈ ವಸ್ತು ಬೇರೆ ಈ ವಸ್ತು ಬೇರೆ, ಇದು ಗೊತ್ತಾಗುವುದೇ ಭೇದ ವಿಜ್ಞಾನ. ಗೊತ್ತಾಗದೇ ಇರುವ ತನಕ ಭೇದ ವಿಜ್ಞಾನ ಇಲ್ಲ, ಗೊತ್ತಾದ ನಂತರ ಭೇದ ವಿಜ್ಞಾನ ಇದೆ. ಯಾವುದು? ನಾನು ಯಾರು ಅದನ್ನು ಗುರುತಿಸಿಕೊಳ್ಳುವುದು, ಆಮೇಲೆ ವರ್ತಮಾನದಲ್ಲಿ ನಾನು ಯಾವ ಥರದಲ್ಲಿದ್ದೇನೆ, ಅದರಲ್ಲಿ ನಾನು ಅಷ್ಟೇ ಇದ್ದೇನೆಯೋ ಅಥವಾ ಬೇರೆ ವಸ್ತುವು ಕೂಡ ನನ್ನ ಜೊತೆಯಲ್ಲಿ ಇದೆ, ಅದನ್ನು ವಿಚಾರ ಮಾಡಿಕೊಳ್ಳುವುದು. ನಾನು ಯಾರು? ಮನುಷ್ಯ. ಮನುಷ್ಯ ಅಂದ ತಕ್ಷಣ ಇಲ್ಲಿ ಅಭೇದ ಕಲ್ಪನೆ ಬಂತು. ನಾನು ಮನುಷ್ಯ ಅಂದ ತಕ್ಷಣ ಮನುಷ್ಯ ಶರೀರಧಾರಿ, ಮನುಷ್ಯ ಶರೀರಧಾರಿ, ನಾನು ಯಾರು? ಮನುಷ್ಯ. ಮನುಷ್ಯ ಅಂದ ತಕ್ಷಣ ಶರೀರ ನನ್ನದು ಇಲ್ಲ ಅಂತ ಅರ್ಥ ಆಯ್ತೇನು? ನನ್ನ ಶರೀರ ಇಲ್ಲವೇ ಇಲ್ಲ ಅಂತ ಅರ್ಥ ಆಯ್ತೇನು? ಇಲ್ಲ. ನಾನು ಮನುಷ್ಯ ಅಂದ ತಕ್ಷಣ ನಾನು ಶರೀರ ಸಹಿತ ಆತ್ಮ, ಮನುಷ್ಯಗತಿಯ ಶರೀರ ಸಹಿತ ನಾನೊಬ್ಬ ಆತ್ಮ ಅಂದ ಹಾಗೆ ಆಯಿತು. ನಾನು ಬೇರೆ, ಶರೀರ ಬೇರೆ ಅನ್ನುವುದನ್ನು ಬಾರಿ ಬಾರಿಗೆ ಚಿಂತನೆ ಮಾಡಬೇಕು. ಏನು ಮಾಡಬಾರ್ದು? ಯಾಕೆ ಮಾಡಬೇಕು? ಶರೀರ ಯಾರ್ದಿದು? ನಿಮ್ಮದ ಪರವಸ್ತು. ಪರವಸ್ತು ನಿಮ್ಮದ ಯಾರ್ದ ಅಂತು ಅಂದು ಯಾರ್ದಿದು? ಬೇರೆಯವ್ರದ್ದು. ಈ ಶರೀರ ಬೇರೆಯವ್ರದ್ದು. ಬೇರೆದವ್ರದ್ದು ಯಾರ್ದ? ಅವ್ರದ್ದು ಹೆಸರು ತಗೊಳ್ಳಿ. ಯಾರ್ದ ಶರೀರ? ಯಾರ್ದಿದು? ಇದು ನಮ್ಮದು ಅಲ್ಲ, ಇದು ಬೇರೆಯವ್ರದ್ದು ಅಲ್ಲ, ಇದು ಯಾರದು ಅಲ್ಲ. ಶರೀರ ಶರೀರದ್ದು, ನಾವು 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 ಆತ್ಮ ಶರೀರ, ಇದು ಯಾರದು ಅಲ್ಲ. ನಮ್ಮ ಆತ್ಮನ ಜೊತೆಯಲ್ಲಿ ಒಂದು ಶರೀರ ಇರುವಾಗ ನಮ್ಮ ಶರೀರ ಬೇರೆಯವರ ಶರೀರ ಹೇಗೆ ಆಗಲಿಕ್ಕೆ ಸಾಧ್ಯತೆ? ನಮ್ಮದೇ ಅಲ್ಲ ಅಂದ ಮೇಲೆ ಬೇರೆಯವ್ರದ್ದಾಗಲಿಕ್ಕೆ ಹೇಗೆ ಸಾಧ್ಯ ಇದೆ? ನಾವು ನಮ್ಮದೇ ಆಗಿರತಕ್ಕಂತಹ ಶರೀರದಲ್ಲಿ ಏಕಮೇಕವಾಗಿರುವಾಗ, ಅಭೇದ ರೂಪವಾಗಿರುವಾಗ, ಮಿಶ್ರ ಇರುವಾಗ, ಇದನ್ನು ನಾವು ಭೇದ ವಿಜ್ಞಾನದಿಂದ ಇದು ನಮ್ಮದಲ್ಲ, ಇದು ಪರ ಇದೆ, ಪರರದ್ದಲ್ಲ ಪರ ಇದೆ, ಪರರದ್ದು ಅಲ್ಲ ನಮ್ಮದು ಅಲ್ಲ, ಆದರೆ ಶರೀರ ಪರ ಇದೆ. ಪರ ಅಂದರೆ ಬೇರೆ ವಸ್ತು, ಬೇರೆ ದ್ರವ್ಯ, ಬೇರೆ ಪದಾರ್ಥ. ಶರೀರ ನಾನು ಅಲ್ಲ. ಈ ಥರ ಯಾರು ತಿಳಿಸಲಿಕ್ಕೆ ಸಾಧ್ಯ? ನಿಜವಾದ ಅಲ್ಲ. ನಿಜವಾದ ಅಲ್ಲಾನೇ ಇದನ್ನು ತಿಳಿಸಿಕೊಡಲಿಕ್ಕೆ ಸಾಧ್ಯ. ಆ ಅಲ್ಲ ತಿಳಿದವನು ಎಲ್ಲ, ಸರ್ವಜ್ಞ, ಕೇವಲ ಜ್ಞಾನಿ, ಲೋಕಾಲೋಕವನ್ನು, ಲೋಕದಲ್ಲಿರ್ತಕ್ಕಂತಹ ಆರು ದ್ರವ್ಯಗಳನ್ನು, ನವ ಪದಾರ್ಥಗಳನ್ನು, ಪಂಚಾಸ್ತಿ ಕಾಯಗಳನ್ನು, ಸಪ್ತ ತತ್ವಗಳನ್ನು ಬಲ್ಲವನು ಕೇವಲ ಜ್ಞಾನಿ. ಸರ್ವಜ್ಞ, ಸರ್ವವನ್ನು ಬಲ್ಲವನೇ ಸರ್ವಜ್ಞ. ಇನ್ನು ತಿಳಿಯುವಂಥದ್ದು ಯಾವುದೂ ಉಳಿಯಲಿಲ್ಲ. ಎಲ್ಲವನ್ನ ಬಲ್ಲವನೇ ಅಲ್ಲ. ನಿಜವಾದ ಅಲ್ಲ. ಆತನಿಗೆ ಮಾಡಬೇಕು ನಮಾಜು. ತುಭ್ಯಂ ಶರಣಂ ಗಚ್ಛಾಮಿ ಅರ್ಹಂತೆ ಶರಣಂ ಪವಜ್ಯಾಮಿ ಸಿದ್ಧೇ ಶರಣಂ ಪವಜ್ಯಾಮಿ. ಇಷ್ಟು ಮಾಡಿದರೆ ಮುಗೀತು. ಅಲ್ಲಾನ್ ನಮಾಜ್ ಸಂಕ್ಷಿಪ್ತದಲ್ಲಿ ಮುಗೀತು. ಎಲ್ಲಿ ಮಾಡಬೇಕು? ಆತ್ಮನಲ್ಲಿ ಮಾಡಬೇಕು. ಆತ್ಮನಲ್ಲಿ ಇದ್ದುಕೊಂಡು ಆತ್ಮನಲ್ಲಿ ಆ ಎಲ್ಲವನ್ನ ಬಲ್ಲಂತಹ ಅಲ್ಲಾನ ಸ್ಮರಣೆ ಮಾಡಿದ್ರಿ ಅಂತಂದರೆ ಎಲ್ಲ ನಮ್ಮ ರಹಸ್ಯ ಶರೀರೇನು ಪರ ಏನು ಅನ್ನುವಂಥ ರಹಸ್ಯ ಎಲ್ಲವೂ ಗೊತ್ತಾಗುತ್ತೆ. ಈ ರಹಸ್ಯವನ್ನು ಈ ಭೇದ ವಿಜ್ಞಾನವನ್ನು ಶರೀರ ಪರ ಇದೆ ಆತ್ಮ ಸ್ವ ಇದೆ ಇದರಲ್ಲಿ ಭೇದ ಭಿನ್ನತೆ ಇದೆ ಇದು ಅಭೇದ ವಸ್ತು ಅಲ್ಲ ಅನ್ನುವುದನ್ನು ತಿಳಿಸಿಕೊಟ್ಟವನು ಸರ್ವಜ್ಞ ಭಗವಂತ ವೀತರಾಗಿ. ಯಾವ ಆತ್ಮನಲ್ಲಿ ರಾಗ ಮತ್ತು ದ್ವೇಷಾದಿಗಳು ಇಲ್ಲವೋ ಆ ಆತ್ಮನೇ ಸರ್ವಜ್ಞ ಆಗಲಿಕ್ಕೆ ಸಾಧ್ಯ. ರಾಗದ್ವೇಷಾದಿಗಳನ್ನು ಬಿಡದೇ ಹೊರತು ಸರ್ವಜ್ಞನಾಗೋದು ಸಾಧ್ಯವೇ ಇಲ್ಲ. ಆ ರಾಗದ್ವೇಷವನ್ನು ಬಿಟ್ಟಿರತಕ್ಕಂತಹ ಪರಮಾತ್ಮ ರಾಗದ್ವೇಷಗಳನ್ನು ಜಯಿಸಿರ್ತಕ್ಕಂತಹ ಆತ್ಮ ಆ ಆತ್ಮನಿಗೆ ಹೆಸರಿನಿಂದ ಯಾವ ಹೆಸರಿಟ್ಟರೇನು ಯಾವ ಹೆಸರನ್ನು ಇಟ್ಟರೂ ಏನು ಯಾವುದನ್ನು ಇಡಬಹುದು. ಆತನಿಗೆ ಅಲ್ಲ ಅಂದರೆ ಏನು ಕೆಟ್ಟ ನಿಮ್ಮದೇನು ಬಿಗಡಾಯಿಸ್ತು ಅಲ್ಲ ಅಂತಂದ್ರೆ ನಿಮ್ಮದೇನು ನುಕ್ಸಾನ್ ಆಯ್ತೇನು ಏನು ನುಕ್ಸಾನಿಲ್ಲ. ಅಲ್ಲ ಅಂದೇನು ನುಕ್ಸಾನ್ ಆಯ್ತೇನು ಏನು ನುಕ್ಸಾನಾಗಿಲ್ಲ. ಅಲ್ಲ ತಾನು ಅಲ್ಲ ಯಾವಾಗಾದ ಎಲ್ಲ ಬಿಟ್ಟಾಗ ಬೆಲ್ಲ ಬಿಟ್ಟಾಗ ಎಲ್ಲ ಬಿಟ್ಟಾಗ ಎಲ್ಲ ಅಂದರೆ ಎಷ್ಟು ನಮ್ಮ 24 ಜನ ಎಲ್ಲ ಅಲ್ಲಗಳು 24 ಪರಿಗ್ರಹವನ್ನು ಬಿಟ್ಟಿದ್ದಾರೆ ಎಲ್ಲ ಬಿಟ್ಟಿದ್ದಾರೆ ಒಂದು ಇಟ್ಟುಕೊಂಡಿಲ್ಲ. ಒಂದು ಪರಿಗ್ರಹವನ್ನು ಇಟ್ಟುಕೊಳ್ಳದೆ ಎಲ್ಲವನ್ನು ಬಿಟ್ಟರು 24 ಬಿಟ್ಟರು. ಎಲ್ಲಿ ಅಂತರಂಗದ 14 ಪರಿಗ್ರಹಗಳ ತ್ಯಾಗವಾಯಿತೋ ಅಲ್ಲಿ ವೀತರಾಗತೆ ಶುರು ಆಯಿತು ಬರಲಿಕ್ಕೆ. ವೀತರಾಗತ್ವ ಬಂತು. ಯಾವುದೇ ಬಾಹ್ಯ ವಸ್ತುಗಳ ಮೇಲೆ ನಾನು ರಾಗದ್ವೇಷವನ್ನು ಮಾಡುವುದಿಲ್ಲ. ಏಕೆಂದರೆ ವಸ್ತು ಪರ, ನಾನು ನಾನು, ನಾನು ಬೇರೆ ವಸ್ತು ಬೇರೆ. ಈ ಪರವಸ್ತುಗಳು ನನ್ನ ವಸ್ತುಗಳಲ್ಲ. ಪರವಸ್ತುಗಳ ರೂಪವಾದ ಈ ಒಂದು ಸಂಪತ್ತಿ ಇದು ನನ್ನ ಸಂಪತ್ತಿ ಅಲ್ಲ. ನನ್ನ ಸಂಪತ್ತಿ ನನ್ನಲ್ಲಿದೆ, ಇದು ಪರ ಸಂಪತ್ತಿ, ಇದು ನನ್ನದಲ್ಲ. ಪರರ ಸಂಪತ್ತಿ ಅಲ್ಲ, ಇದು ಪರ ಸಂಪತ್ತಿ. ಇದು ಪರರದ್ದು ಅಲ್ಲ, ನನ್ನದೂ ಅಲ್ಲ. ಪರರೂ ಕೂಡ ಆತ್ಮ ತಾನೇ. ಪರರೂ ಕೂಡ ಆತ್ಮ ಇದ್ದಾರೆ. ಅವರೂ ಆತ್ಮರು, ನಾನೂ ಆತ್ಮ. ಅವರ ಆತ್ಮನಲ್ಲಿ ಅವರ ಸಂಪತ್ತಿ ಇದೆ, ಅದು ಅವರದ್ದು. ಪರವಸ್ತುಗಳು ಅವರ ಸಂಪತ್ತಿ ಅಲ್ಲ, ಪರವಸ್ತುಗಳು ನನ್ನ ಸಂಪತ್ತಿಯೂ ಅಲ್ಲ. ಇದೇ ಭೇದ ವಿಜ್ಞಾನ. ಈ ಜಗತ್ತು ಯಾರದ್ದು ಯಾರದ್ದು ನನ್ನದು ಅಂತ ಸಿಕ್ಕ ಹೊಡೆದು ಹೋಗ್ರಿ, ಇಲ್ಲಿ ಸಿಕ್ಕ ನಡೀಲದು. ಭರತ ಚಕ್ರವರ್ತಿ ದಿಗ್ವಿಜಯಕ್ಕೆ ಹೋದಾಗ ಎಂಥ ಪರ್ವತದು ವಿಜಯಾರ್ಧ ಪರ್ವತದ ಗುಹೆಯಲ್ಲಿ ಹೋದ. ಆ ವಿಜಯಾರ್ಧ ಪರ್ವತದ ಗುಹೆಯೊಳಗೆ ನಾನು ಮೊದಲನೇ ಚಕ್ರವರ್ತಿ, ಆದಿನಾಥನ ಪುತ್ರ, ನನ್ನ ಹೆಸರನ್ನು ಇಲ್ಲಿ ಅಂಕಿತಗೊಳಿಸಿ ಮುಂದೆ ಹೋಗಬೇಕು. ವಿಚಾರ ಬಂತು. ಗುಹೆಯೊಳಗೆ ಪ್ರವೇಶವಾದ ತಕ್ಷಣ ಅನೇಕ ಅನಂತ ಚಕ್ರವರ್ತಿಗಳ ಹೆಸರೆಲ್ಲ ಬರೆದಿತ್ತು. ಆ ಹೆಸರುಗಳನ್ನು ನೋಡ್ತಾ ನೋಡ್ತಾ ಹೋಗ್ತಿದ್ದ. ಈ ಕಡೆಯೂ ಹೆಸರ, ಈ ಕಡೆಯೂ ಹೆಸರ, ಎಲ್ಲಿ ಜಾಗ ಇಲ್ಲಲ್ಲ, ಎಲ್ಲ ಕಡೆಗೆ ಹೆಸರು, ಎಲ್ಲ ಕಡೆಗೆ ಹೆಸರು. ಭರತ ಚಕ್ರವರ್ತಿಗೆ ತನ್ನ ವಜ್ರ ದಂಡದಿಂದ ಯಾವುದೇ ಒಂದು ಜಾಗದಲ್ಲಿ ಹೆಸರನ್ನು ಅಂಕಿತಗೊಳಿಸಲಿಕ್ಕೆ ಸ್ವಲ್ಪ ಜಾಗ ಇದ್ದಿರಲಿಲ್ಲ. ಏನು ಮಾಡಿದನಂತೆ ಭರತ್ ಚಕ್ರವರ್ತಿ ಗೊತ್ತಿದೆಯಲ್ಲ, ಏನು ಮಾಡಿದ್ದ ಹೆಸರು ಬರೆಯುವ ಸಲುವಾಗಿ? ಒಂದು ಹೆಸರು ವರ್ಷಿ ತನ್ನ ಹೆಸರನ್ನು ಬರೆದ. ನೀವು ಹೆಂಗೆ ಮಾಡ್ತಿರಲ್ಲ, ಹಿತ್ತಾಳಿದ ಒಂದು ಕೊಡ ಸಿಕ್ತಂತಂದ್ರೆ ಅದರೊಳಗೆ ಅದ್ರ ಮೇಲೆ ಯಾರ್ಯಾರದು ಬೇರೆಯವ್ರ ಹೆಸರು ಇತ್ತಂತಂದ್ರೆ ಅದನ್ನ ಒರೆಸೋದ. ಅದನ್ನು ಒರೆಸಿ ತನ್ನ ಹೆಸರನ್ನು ಹಾಕೋದ. ಆ ಕೊಡ ಯಾರ್ದಿತ್ತು? ಅವರು ಒಂದು ಹೆಸರು ಹಾಕಿದ್ರು. ಅವರು ಸ್ವಂತ ತಮ್ಮ ಪರಿಶ್ರಮದಿಂದ ಹಣ ಗಳಿಸಿ ಹಿತ್ತಾಳಿ ಖರೀದಿ ಮಾಡಿ ಕೊಡ ಮಾಡಿಸಿದರು. ನಾನು ಮಾಡಿಸಿದ್ದೇನೆ, ಇದು ಉಳಿಯಬೇಕು, ಈ ಕೊಡದ ಮೇಲೆ ಹೆಸರ. ಎಷ್ಟು ವರ್ಷ ಉಳಿಬೇಕು? ಅನಂತ ಕಾಲದವರೆಗೆ ಉಳಿಬೇಕು. ಕೊಡದ ಆಯುಷ್ ಎಷ್ಟಿದೆ, ಆ ಆಯುಷ್ಯ ಮುಗಿಯುವ ತನಕ ನನ್ನ ಹೆಸರನ್ನು ಅದರ ಸಂಗಡ ಇರಬೇಕು. ಎಷ್ಟು ಆಸೆ ಇರ್ತದೆ ನೋಡಿ, ಈ ಕೊಡದ ಮೇಲೆ ಹೆಸರು ನಂದಿರಬೇಕು, ನನ್ನ ಹೆಸರು ಅನಂತ ಕಾಲ ತನಕ ಉಳಿಬೇಕು, ಎಲ್ಲರೂ ನನ್ನ ಹೆಸರು ಓದಬೇಕು, ಓದಿದ ನಂತರ ನಾನೇ ಇದ್ದೀನಿ ಅಂತ ತಿಳ್ಕೋಬೇಕು, ಆಮೇಲೆ ನನ್ನ ಕೊಡದ ಬಗ್ಗೆ ಪ್ರಶಂಸೆ ಮಾಡಬೇಕು. ಅಯ್ಯೋ ಎಷ್ಟು ಚಲು ಕೊಡ, ಎಷ್ಟು ಚಲು ಕೊಡ, ಯಾವನು ಮಾಡಿಸಿದ್ದೆ, ಎಂಥವನು ಮಾಡಿಸಿದ್ದೆ. ಆಮೇಲೆ ನನ್ನ ಹೆಸರಲ್ಲೇ ಅವ್ರೇನು ಮಾಡಬೇಕು, ನಮೋ ನಮಃ ನನ್ನ ಜಪ ಹಾಕಬೇಕು. ಎಲ್ಲಿ ಹೋದರು, ಯಾರು ಹೋದರು, ಯಾರು ಬಂದರು, ಯಾರು ಕೇಳಿದ್ರು, ನನ್ನ ಜಪ ಹಾಕಬೇಕು. ಎಷ್ಟು ಆಸೆ ಇರ್ತದೆ ನೋಡಿ. ಈ ಆಸೆ ಒಳ್ಳೆಯದು ಕೆಟ್ಟದ್ದು? ಹೆಸರಿನ ಆಸೆ, ಹೆಸರಿನ ಆಸೆ ಒಳ್ಳೆಯದು ಕೆಟ್ಟದ್ದು? ಅದಕ್ಕಾಗಿ ಹೇಳಿದರು, ಹೆಸರಿನ ಆಸೆ ಅದು ಕೆಸರಿನ ಆಸೆ. ಹೆಸರು ಕೆಸರು, ಅದು ಅಲ್ಲ ಮೊಸರು. ಮೊಸರು ಕೆಲಸಕ್ಕೆ ಬರ್ತದೆ, ಆದರೆ ಹೆಸರು ಕೆಲಸಕ್ಕೆ ಬರುವಂಥದ್ದಲ್ಲ. ಭರತ ಚಕ್ರವರ್ತಿ ಹೋದ, ವಜ್ರದಂಡದಿಂದ ಒಬ್ಬರ ಹೆಸರನ್ನು, ಒಬ್ಬ ಚಕ್ರವರ್ತಿಗಳ ಹೆಸರನ್ನು ಕೆತ್ತಿಸಿಬಿಟ್ಟ, ಕಟ್ ಮಾಡಿಬಿಟ್ಟ, ಅಳಿಸಿಬಿಟ್ಟ. ಆನಂತರ ಆದಿನಾಥ್ ಪುತ್ರ ಭರತ ಚಕ್ರವರ್ತಿ ಈ ದಿವಸ ಅವಸರ್ಪಣೀಯ ಕಾಲದ ಚತುರ್ಥ ಕಾಲದ ಪ್ರಾರಂಭದಲ್ಲಿ ಬಂದಿರತಕ್ಕಂಥ ಪ್ರಥಮ ಚಕ್ರವರ್ತಿ ದಿಗ್ವಿಜಯಕ್ಕಾಗಿ ಬಂದು ಇಲ್ಲಿ ಹೆಸರನ್ನು ಹಾಕಿದ್ದಾನೆ. ತನ್ನ ಹೆಸರನ್ನು ಅಂಕಿತ ಮಾಡಿ ಹೋದ. ಆ ಮೊದಲನೇ ಚಕ್ರವರ್ತಿ ಯಾವಾಗ ಹೋಗಿದ್ದಲ್ಲ, ಯಾರ ಹೆಸರನ್ನು ಅಳಕಿಸಿದಲ್ಲ ಭರತ ಚಕ್ರವರ್ತಿ, ಅವನಿಗೇನು ಆಸೆ ಇತ್ತು? ನನ್ನ ಹೆಸರು ಅನಂತ ಕಾಲದೊಳಗೆ ಉಳಿಯಲಿ ಅಂತ ಆಸೆ ಇತ್ತು ಇಲ್ಲೋ. ಆಮೇಲೆ ಆ ಆಸೆ ಮೇಲೆ ನೀರನ್ನು ಎರಚಿ ತನ್ನ ಹೆಸರನ್ನು ಹಾಕಿ ಹೋದಲ್ಲ. ಆತನಿಗೆ ದುಃಖ ಆಗಿರಬೇಕು. ನನ್ನ ಹೆಸರು ಅಳಕಿಸಿ ತನ್ನ ಹೆಸರನ್ನು ಹಾಕ್ತಾ ಇದ್ದಾನೆ ಅಂತ. ಆಮೇಲೆ ಆಗೂ ಕೂಡ ಸಕಲ ಚಕ್ರವರ್ತಿ ಆತ ಹೆಸರು ಬರೆದು ಹೋದಾಗ ವೈರಾಗ್ಯ ಉತ್ಪನ್ನ ಆದಾಗ, ಭೇದ ವಿಜ್ಞಾನ ಉತ್ಪನ್ನ ಆದಾಗ, ಇಂಥ ಈ 7ನೇ ಪ್ರಶ್ನೆ ಭೇದ ವಿಜ್ಞಾನ ಉತ್ಪನ್ನ ಆದಾಗ ಆ ಹೆಸರನ್ನು ಹಾಕಿ ಬಂದದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ನೋ ಇಲ್ಲೋ? ಪಶ್ಚಾತ್ತಾಪ ಆಗಿರಬಹುದು ಅಥವಾ ಇಲ್ಲ? ಭೇದ ವಿಜ್ಞಾನ ಆದ ನಂತರ ಮನುಷ್ಯನಿಗೆ ಯಾವುದೂ ಬೇಡ ಆಗುತ್ತೆ. ಯಾವುದು ಅಂದರೆ ಪರ ವಸ್ತು ಯಾವುದೂ ಬೇಡ. ನನ್ನ ಹೆಸರು ಭರತ ಚಕ್ರವರ್ತಿ, ನನ್ನ ಹೆಸರು ಅಂತಾನೆ ಭರತ ಚಕ್ರವರ್ತಿ. ಯಾವಾಗ? ಭೇದ ವಿಜ್ಞಾನ ಇಲ್ಲದಾಗ. ನನ್ನ ಹೆಸರು ಭರತ ಚಕ್ರವರ್ತಿ. ಆಮೇಲೆ ಭರತ ಅಂತಂದರೆ ಎರಡು ವಸ್ತುಗಳ ಮಿಶ್ರಣ, ಒಂದು ಶರೀರ, ಒಂದು ಆತ್ಮ. ಈ ಮಿಶ್ರಣದ ಹೆಸರು ಭರತ ಚಕ್ರವರ್ತಿ. ಯಾರ ಹೆಸರಿಟ್ಟಿದ್ರು? ತಂದೆ. ತಂದೆ ಹೆಸರನ್ನು ಯಾಕಿಟ್ಟರು? ತಮ್ಮ ವ್ಯವಹಾರಕ್ಕಾಗಿ. ನನ್ನ ಮಗ ಯಾರು ಅನ್ನುವುದನ್ನು ವ್ಯವಹಾರ ಮಾಡಬೇಕು. ಲೋಕ ವ್ಯವಹಾರದಲ್ಲಿ ವ್ಯವಹಾರವನ್ನು ಪ್ರಯೋಗ ಮಾಡಬೇಕು ಅಂತಂದರೆ ಹೆಸರು ಬೇಕಲ್ಲ. ಹುಟ್ಟಿದವರ ಹೆಸರನ್ನು ಯಾಕಿಡ್ತಾರೆ? ಲೋಕ ವ್ಯವಹಾರವನ್ನು ನಡೆಸಿಕೊಳ್ಳಲಿಕ್ಕೆ. ಅದು ಆತ್ಮನ ಹೆಸರೇನು? ಅದು ಶರೀರದ ಹೆಸರೇನು? ಶರೀರದ್ದು ಅಲ್ಲ, ಆತ್ಮಂದು ಅಲ್ಲ, ಬೇರೆಯವರಿಗಿಟ್ಟದ್ದು. ಯಾರಿಟ್ಟಿದಾರಲ್ಲ ಅವರಿಗೆ, ನಾವು ಬೇರೆಯವರು, ಶರೀರವು ಬೇರೆ, ಆಮೇಲೆ ಇವು ಎರಡರ ಮಿಶ್ರಣದ ಹೆಸರನ್ನು ಅವರಿಟ್ಟಿದ್ದಾರೆ. ಯಾಕೆಂದರೆ ಅವರ ಲೋಕ ವ್ಯವಹಾರ ನಡೆಯಲಿ ಅಂತ. ನಮ್ಮ ಲೋಕ ವ್ಯವಹಾರವನ್ನು ನಡೆಸಿಕೊಳ್ಳುವುದಕ್ಕಾಗಿ ಇವರ ಹೆಸರನ್ನು ಇಟ್ಟಿದ್ದೇವೆ ಅಂತ. ಅವರಿಟ್ಟಿದ್ದಾರೆ, ನಾವು ಅದನ್ನು ನಂಬಿಕೊಂಡಿದ್ದೇವೆ. ನೀನ್ಯಾರೋ ಅಂತ ಕೇಳಿದಾಗ ನಾವು ನಮ್ಮ ಹೆಸರನ್ನು ಹೇಳ್ತೀವಿ ಎಲ್ಲರಿಗೆ. ನೀನು ಯಾರು ಅಂತ ಕೇಳಿದಾಗ ಇನ್ನೂ ಗೊತ್ತಿಲ್ಲ ನಿನಗ, ಈ ಥರ ಹೇಳ್ತೀವಿ. ನಾವು ಅಂದರೆ ಯಾರು ಗೊತ್ತಾ? ನಾವು ಅಂದರೆ ಇಂಥವರು. ನಮ್ಮ ಹೆಸರು ಶ್ರೇಷ್ಠ, ನಾವು ಶ್ರೇಷ್ಠ, ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಕುಲ ಶ್ರೇಷ್ಠ, ನಮ್ಮ ಶರೀರ ಶ್ರೇಷ್ಠ, ನಮ್ಮ ವ್ಯವಹಾರ ಶ್ರೇಷ್ಠ, ನಾವು ಅಂತರ ಇಂಥವರು. ನನ್ನ ಹೆಸರು ಭರತ, ಇವನ ಹೆಸರೂ ಭರತ. ಆ ಭರತ ಹೋದ ಚಕ್ರವರ್ತಿಯಾಗಿ, ಮೋಕ್ಷವನ್ನು ಪಡೆದ ಭೇದ ವಿಜ್ಞಾನದ ಮೂಲಕ. ಆ ಹೆಸರನ್ನು ಈ ವ್ಯಕ್ತಿ ಇಟ್ಕೊಂಡ, ನಾನು ಭರತ. ಯಾರಿಟ್ಟರು? ತಂದೆ ತಾಯಿಗಳಿಟ್ಟರು. ಯಾರು ಒಪ್ಪಿಕೊಂಡ್ರು? ಇವನು ಒಪ್ಪಿಕೊಂಡ. ನೀನು ಯಾರು ಅಂತ ಕೇಳಿದಾಗ ನಾನು ಭರತ ಅಂತ ಹೇಳ್ತಾನೆ. ನಾನು ಆತ್ಮ ಅಂತ ಯಾರೂ ಹೇಳಲ್ಲ. ನೀನು ಯಾರು ಅಂತ ಕೇಳಿದಾಗ ನಾನು ಆತ್ಮ ಅಂತ ಯಾರಿಗಾದರೂ ಉತ್ತರ ಕೊಟ್ಟಿದ್ದೀರಾ ಇನ್ನ ತನಕ? ಯಾರೂ ಉತ್ತರ ಕೊಟ್ಟಿಲ್ಲ. ಎಷ್ಟೋ ಜನ ನಮಗೆ ಬಂದು ಕೇಳ್ತಾರೆ, ಮಹಾರಾಜರ ನಿಮ್ಮ ಶಿವ ನಾಮ ಏನಂತ? ನಮಗೆ ಹೇಳಲಿಕ್ಕೆ ಆಗೋಲ್ಲ. ನಿಮ್ಮ ಶುಭ ನಾಮ ಏನು ಅಂತ ಕೇಳ್ತಾರೆ, ನಮಗೆ ಬಂದು ವಿಚಾರಿಸ್ತಾರೆ. ನಾವು ಹೇಳಬೇಕೇನು ನಿಮಗೆ ಕೇಳಿದ್ರೆ? ಲಗ್ಗೆ ಬರ್ಕೊಳ್ಳಿ ಹೇಳ್ತೀವಿ, ನಾ ಅಡ್ರೆಸ್ ಕೊಟ್ಟು ಅಡ್ರೆಸ್ ಸಹಿತ ಫೋನ್ ನಂಬರ್ನು ತಗೋರಿ ನೀವು. ಯಾವಾಗಾದರೂ ನೆನಪಾಯಿತು ಅಂತಾರ ನಂಬರ್ ಒತ್ತರಿ. ಈ ಶರೀರದಿಂದ ಎಷ್ಟೊಂದು ಏಕತ್ವ ಇದೆ ನೋಡಿ. ಆತ್ಮ ಶರೀರದಿಂದ ತನ್ನ ಏಕತ್ವ ಬುದ್ಧಿಯನ್ನು ಹೊಂದಿದಾಗ ಒಂದೇ ಆಗಿಬಿಡ್ತಾನೆ ಶರೀರದ ಜೊತೆಯಲ್ಲಿ. ಹೀಗಿರುವಾಗ ಸಾಯುವಾಗ ನಾನು ಸತ್ತೇ ಅಂತಾನೆ, ಹುಟ್ಟುವಾಗ ನಾನು ಹುಟ್ಟುತ್ತಾ ಇದ್ದೇನೆ ಅಂತಾನೆ. ಆದರೆ ಯಾವುದು ಸಾಯ್ತಾ ಇದೆ ಮತ್ತು ಯಾವುದು ಹುಟ್ಟುತ್ತಾ ಇದೆ ಅದರ ಜ್ಞಾನವೇ ಇಲ್ಲ. ಹುಟ್ಟು ಸಾವು ಅಂದರೆ ಏನು? ನಾವು ಸಾಯ್ತೀವೇನ ಎಂದು ಸತ್ತಿದ್ದೀವೇನ? ಸತ್ತಿಲ್ಲ ಒಟ್ಟು. ಯಾವಾಗ ಸತ್ತಿಲ್ಲ ನೀವು? ಹಂಗೈದರಿ. ನಾವು ಸತ್ತಿಲ್ಲ, ಶರೀರನೂ ಸತ್ತಿಲ್ಲ. ಸಾವು ಅಂದರೆ ಏನು? ಆತ್ಮ ಶರೀರ ಎರಡರ ಮಿಶ್ರಣ, ಅದರ ಅಗಲುವಿಕೆಗೆ ಮರಣ ಅಂತಂತೀವಿ. ಅದರ ಅಗಲುವಿಕೆ, ಆತ್ಮ ಶರೀರನ್ನು ಬಿಟ್ಟು ಹೋಯಿತು ಇಷ್ಟೇ ಆಯ್ತಲ್ಲ, ಇದೇ ಮರಣ. ಇದಕ್ಕೆ ಮರಣ ಅಂತಾರೆ. ಮರಣ ಎಲ್ಲಿದೆ ಹೇಳಿ ನೋಡೋಣ. ಶರೀರಕ್ಕೂ ಇಲ್ಲ, ಆತ್ಮನಿಗೂ ಇಲ್ಲ. ಅಗಲುವಂತಹ ವಿಷಯಕ್ಕೆ ನಾವು ಮರಣ ಅಂತ ಇದ್ದೀವಿ. ಮರಣ ಯಾರಿಗಿದೆ? ಯಾರಿಗಿಲ್ಲ. ಇದು ನಮಗೆ ಗೊತ್ತಿಲ್ಲ. ಯಾವುದೂ ಸತ್ತಿಲ್ಲ, ಎರಡೂ ಶಾಶ್ವತ ಇದೆ. ಶರೀರನೂ ಶಾಶ್ವತ ಇದೆ, ಶರೀರವೂ ಕೂಡ ಶಾಶ್ವತ. ಅಂತಂದರೆ ಏನು? ಶರೀರದ ಪುದ್ಗಲ ಪರಮಾಣುಗಳು ಎಲ್ಲಿ ಹೋಗ್ತವೇನು? ನಾಶ ಆಗ್ತವೇನು? ಅವುಗಳಿಗೂ ನಾಶ ಇಲ್ಲ. ಆತ್ಮ ಎಲ್ಲಿ ನಾಶ ಆಯ್ತೇನು? ಅದಕ್ಕೂ ನಾಶ ಇಲ್ಲ. ಇನ್ನು ಮರಣ ಅಂದರೆ ಏನು ಹೇಳೋದು ಕಷ್ಟ. ಮರಣ ಯಾವುದಕ್ಕೆ ಅನ್ನಬೇಕು? ಎರಡು ವಸ್ತುಗಳ ವಿಯೋಗಕ್ಕೆ ಮರಣ ಎನ್ನಬೇಕು. ಶರೀರ ಮತ್ತು ಆತ್ಮ ಇವೆರಡರ ವಿಯೋಗ, ಅಗಲುವಿಕೆ, ಇದಕ್ಕೆ ಮರಣ ಅನ್ನಬೇಕು. ಮರಣ ಮೃತ್ಯು, ಈ ಮೃತ್ಯು ಎಲ್ಲಿಯ ತನಕ ಆಯುಷ್ಯ ಇದೆ ಅಲ್ಲಿ ತನಕ ಮಾತ್ರ ಜೀವಿತಿದ್ದಾನೆ, ಜೀವನಿದೆ, ಬದುಕು ಇದೆ. ಆಯುಷ್ಯ ಮುಗಿಯಿತು ಅಂದ ತಕ್ಷಣ ವಿಯೋಗ ಆಯಿತು. ವಿಯೋಗವನ್ನು ಮಾಡಿಸುವಂತಹ ಶಕ್ತಿ ಆಯುಕರ್ಮಕ್ಕೆ ಇದೆ. ಡ್ರೈವರ್ ಬೇರೆ, ಗಾಡಿ ಬೇರೆ, ಏನಿಬ್ರು ಒಂದು. ಗಾಡಿ ಬೇರೆ, ಡ್ರೈವರ್ ಬೇರೆ. ಗಾಡಿಯಿಂದ ಡ್ರೈವರ್ ಯಾವಾಗ ಇಳಿತಾನೆ ಅಂತಂದರೆ ಕರ್ಮ ಇಳಿಸಿದಾಗ. ಆಯು ಕರ್ಮ ಇಳಿಸುತ್ತೆ. ಈ ಗಾಡಿಯಿಂದ ಇವತ್ತು ಸಾಯಂಕಾಲ 5:02 ಇಳಿಯುವುದಿದೆ, ವಾರ್ನಿಂಗ್ ಇದೆ. ಆಯು ಕರ್ಮ ಎಲ್ಲರಿಗೂ ಕೂಡ ಒಂದು ನಿಶ್ಚಿತ ಸಮಯದವರೆಗೆ ಇರುವಂತಹ ಕರ್ಮ ಇದೆಯಲ್ಲ, ಅದು ವಾರ್ನಿಂಗ್ ಮಾಡಿದೆ. ಅದು ನಿಮಗೆ ಡೇಟ್ ಕೊಟ್ಟಿದೆ, ಡೇಟ್ ಇದೆ, ಅದರ ಹತ್ತಿರ ಇದೆ. ಆದರೆ ಆ ಡೇಟನ್ನು ನೀವು ವಿಚಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರಿಗೆ ಕೇಳಬೇಕು? ನಮ್ಮ ಹತ್ರ ಶರೀರಿದೆ, ಪರಿವಾರಿದೆ, ಆತ್ಮ ಇದ್ದೇವೆ, ಎಲ್ಲರ ನಡುವೆ ಇದ್ದೇವೆ, ನಮ್ಮ ಹತ್ರ ಎಲ್ಲ ಇದೆ, ಎಲ್ಲ ನೋಡ್ತಾ ಇದ್ದೇವೆ, ಕಣ್ಣಿನಿಂದ ನೋಡ್ತಾ ಇದ್ದೇವೆ. ಆದರೆ ನಾವು ಯಾವ ತಾರೀಕಿನವರೆಗೆ ಇರೋರಿದ್ದೇವೆ ಇದು ಒಂದೇ ಗೊತ್ತಿಲ್ಲ, ಮತ್ತೆಲ್ಲ ಗೊತ್ತಿದೆ. ಇನ್ನು ಇದನ್ನು ಯಾರಿಗೆ ಕೇಳಬೇಕು? ನಮಗೆ ಎಲ್ಲ ಗೊತ್ತಿದೆ, ಒಂದು ಗೊತ್ತಿಲ್ಲ. ಈ ಎಲ್ಲ ಗೊತ್ತಿದೆ, ಒಂದನ್ನು ಯಾವುದು ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ ಯಾರಿಗೆ ಕೇಳಬೇಕು? ಅಲ್ಲನಿಗೆ ಕೇಳಬೇಕು, ಮತ್ತಾರಿಗೆ ಕೇಳೋದಿಲ್ಲ. ಯಾವುದು ನಮಗೆ ಗೊತ್ತಿಲ್ಲ ಅದನ್ನೂ ಬಲ್ಲವನು ಅಲ್ಲ. ಅಲ್ಲನಿಗೆ ಕೇಳಿದಂದ್ರೆ ಹೇಳ್ತಾನೆ. ಆಯು ಕರ್ಮ ಯಾರ್ದು? ನಮ್ಮದೇ ಅಲ್ಲ, ನಾವೇ ಕಟ್ಕೊಂಡಿದ್ದೀವಿ ಅಲ್ಲ, ಅದು ನಮ್ಮದೇ ಇದೆ. ನಾವೇ ಕೊಟ್ಕೊಂಡಿರ್ತಕ್ಕಂಥ ವಸ್ತು ನಮ್ಮದು, ಇರುವ ತನಕ ನಮ್ಮದು. ಆಯು ಕರ್ಮ ಡೇಟ್ ನಿಶ್ಚಿತ ಮಾಡಿದೆ, ಅದನ್ನು ನಮಗೆ ಗೊತ್ತು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಗೊತ್ತು, ಭಗವಂತನಿಗೆ ತಂದೂ ಗೊತ್ತು, ಪರರದೂ ಗೊತ್ತು, ಎಲ್ಲರದೂ ಗೊತ್ತು. ಅನಂತ ಅನಂತ ಜೀವಗಳ ಮರಣವನ್ನೂ ಕೇಳಿದರೂ ಕೂಡ ಗೊತ್ತು. ಅರ್ಹಂತ ಭಗವಂತರಂತ ಹತ್ತಿರ ಹೋಗಿ ನಿವೇದನ ಮಾಡ್ಕೊಳ್ಳಿ, ನಮ್ಮದು ಡೇಟ್ ಹೇಳ್ರಿ, ನಿಮ್ಮದು ಹೇಳ್ತಾರೆ. ನಮ್ಮದು ಡೇಟ್ ಹೇಳ್ರಿ, ನಿಮ್ಮದು ಹೇಳ್ತಾರೆ. ಜಗತ್ತಿನಲ್ಲಿ ಎಷ್ಟು ಜೀವಿಗಳಿವೆ ಅಲ್ಲ, ನಿಗೋಧದಿಂದ ಹಿಡ್ಕೊಂಡು ಸೌಜ್ಞಿ ಪಂಚೇಂದ್ರಿ ತನಕ ದೇವತೆಗಳು, ಮನುಷ್ಯರು, ನಾರ್ಕಿಗಳು, ತಿರ್ಯಂಶರು, ಎಷ್ಟು ಎಷ್ಟು ಜೀವಿಗಳಿವೆ ಅಲ್ಲ, ಅವು ಎಲ್ಲ ಜೀವಿಗಳು ಆಯುಷ್ಯನ್ನು ಕೇಳಿದರೂ ಕೂಡ ಹೇಳಲಿಕ್ಕೆ ಸಾಧ್ಯ. ಕರೆಕ್ಟಾಗಿ ಒಂದು ಸೆಕೆಂಡನ್ನು ಹಿಂದೆ ಮುಂದೆ ಮಾಡದೆ ಅರ್ಹಂತ ಪರಮೇಷ್ಠಿಗಳು ನಿಮ್ಮ ಆಯುಷ್ಯವನ್ನು ಹೇಳ್ತಾರೆ. ಇವತ್ತಿನ ದಿವಸ ನಿಮಗೆ ಇದೇ ಕಾಲದಲ್ಲಿ ಮರಣ ಇದೆ ಅನ್ನೋದನ್ನು ಹೇಳ್ತಾರೆ. ಅಂಥ ಒಂದು ಶಕ್ತಿ, ಎಲ್ಲವನ್ನೇ ಹೇಳುವಂಥ ಶಕ್ತಿ ಯಾವಾಗ ಬಂತು? ಆ ಅಲ್ಲನಿಗೆ ಕೇವಲ ಜ್ಞಾನ ಆದಾಗ, ಕೇವಲ ಜ್ಞಾನ ಆದಾಗ ಎಲ್ಲ ತಿಳಿಯಿತು. ಅದಕ್ಕಾಗಿ ಆ ಕೇವಲಿ ಭಗವಂತನಿಗೆ ಅಲ್ಲ ಅಂದರು. ಎಲ್ಲ ತಿಳ್ಕೊಂಡಿದ್ದಾನೆ ಆದ್ದರಿಂದ ಅಲ್ಲ. ಅರಿಹಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿ ಇವರೇ ನಿಜವಾದ ಅಲ್ಲ. ಅವರನ್ನು ಬಿಟ್ಟರೆ ಅಲ್ಲ ಯಾರೂ ಇಲ್ಲ. ಅವರಿಬ್ಬರನ್ನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಇನ್ನು ಸಿದ್ಧ ಪರಮೇಷ್ಠಿಗಳು ಎಷ್ಟು ಜನ ಇದ್ದಾರೆ? ಅನಂತ ಜನ ಇದ್ದಾರೆ. ಅರ್ಹಂತ ಪರಮೇಷ್ಠಿಗಳು ಎಷ್ಟು ಜನ ಇದ್ದಾರೆ? ವರ್ತಮಾನದ ಅಪೇಕ್ಷೆಯಿಂದ, ವರ್ತಮಾನ ಕಾಲದ ಅಪೇಕ್ಷೆಯಿಂದ ಹೇಳೋದಾಯಿತು ಅಂತಂದರೆ ಸಂಖ್ಯಾತಿದ್ದಾರೆ, ಅಸಂಖ್ಯಾತನೂ ಇಲ್ಲ, ಅನಂತ ಅಂತೂ ಇಲ್ಲವೇ ಇಲ್ಲ. ಸಂಖ್ಯಾತದ ಸಂಖ್ಯೆಯಲ್ಲಿದ್ದಾರೆ. ಸಂಖ್ಯಾತ ಇತಿಹಾಸದ ದೃಷ್ಟಿಕೋನದಿಂದ ನೋಡಿತು ಅಂತಂದರೆ ಅನಂತಿದ್ದಾರೆ, ಇತಿಹಾಸದಲ್ಲಿ ಇದ್ದರು. ಅವರೇ ಅರ್ಹಂತರು, ಸಿದ್ಧರಾದರು, ಮೋಕ್ಷಕ್ಕೆ ಹೋದರು. ಭವಿಷ್ಯ ಕಾಲದ ದೃಷ್ಟಿಯಿಂದ ನೋಡಿತು ಅಂತಂದರೆ ಅರ್ಹಂತ ಪರಮೇಷ್ಠಿಗಳು ಎಷ್ಟಿದ್ದಾರೆ? ಅನಂತಿದ್ದಾರೆ. ಈ ಅರ್ಹಂತರಾಗತಕ್ಕಂತಹ ಪರಂಪರೆ ಎಂದಾದರೂ ಕಟ್ ಆಗೋದಿದೆಯೇನು? ಇಲ್ಲ, ಅನಂತ ಕಾಲದವರೆಗೆ ಆಗ್ತಾ 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 ಹೋಗೋರಿದ್ದಾರೆ. ಇದು ಎಂದೂ ನಿಲ್ಲುವಂಥದ್ದಲ್ಲ. ಅರ್ಹಂತ ಪರಮೇಷ್ಠಿಗಳು ಅನಂತ, ಸಿದ್ಧ ಪರಮೇಷ್ಠಿಗಳು ಅನಂತ. ಆದರೆ ವರ್ತಮಾನ ಕಾಲದಲ್ಲಿ ಅರ್ಹಂತ ಪರಮೇಷ್ಠಿಗಳು ಎಷ್ಟಿದ್ದಾರೆ ಅಂತಂದರೆ ಸಂಖ್ಯಾತದ ಸಂಖ್ಯೆಯಲ್ಲಿ ಇದ್ದಾರೆ. ಆರನೆಯ ಗುಣಸ್ಥಾನದಿಂದ ಹಿಡಿದುಕೊಂಡು ಹದಿನಾಲ್ಕನೆಯ ಗುಣಸ್ಥಾನದವರೆಗಿನ ಎಲ್ಲ ಗುಣಸ್ಥಾನ ಪ್ರತಿಯೊಂದು ಗುಣಸ್ಥಾನದಲ್ಲಿರತಕ್ಕಂತಹ ಒಟ್ಟು ಮುನಿಗಳ ಸಂಖ್ಯೆ, ಉತ್ಕೃಷ್ಟ ಮುನಿಗಳ ಸಂಖ್ಯೆ ಮೂರು ಕಡಿಮೆ 9 crore. 3.9 crore ಮುನಿಗಳಿಗೆ ನಮಸ್ತು ಅಂತ ಹೇಳ್ತೀರಲ್ಲ, ಇವರು ಎಷ್ಟಿದ್ದಾರೆ? 3 crore. ಇಷ್ಟು ಯಾವಾಗಲೂ ಇರ್ತಾರೆ ಅಂತಲ್ಲ, ಕಡಿಮೆ ಇರ್ತಾರೆ, ಇಷ್ಟು ಯಾವಾಗಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಅದರೊಳಗೂ ಕಡಿಮೆ ಇದ್ದಾರೆ. ಇದು ಯಾವ ಥರ ಸಂಖ್ಯೆಯನ್ನು ಕೂಡಿಸಿಟ್ಟಿದ್ದಾರೆ ಅಂತಂದರೆ, ಏಕಾಏಕಿ ಒಂದು ಕಾಲದಲ್ಲಿ 6ನೇ ಗುಣಸ್ಥಾನದಲ್ಲಿ ಹೆಚ್ಚಿಂದ ಹೆಚ್ಚು ಮುನಿಗಳು ಎಷ್ಟು ಜನ ಪ್ರವೇಶ ಮಾಡಬಹುದು ಅಂತಂದರೆ ಅದೊಂದು ಉತ್ಕೃಷ್ಟ ಸಂಖ್ಯೆ, ಅಷ್ಟು ಮಾಡಬಹುದು ಅಂತ. 6ನೇ ಗುಣಸ್ಥಾನದಲ್ಲಿ ಹೆಚ್ಚಿಂದ ಹೆಚ್ಚು ಇಷ್ಟು ಪ್ರವೇಶ ಮಾಡಿಕೊಂಡು ಇರಬಹುದು. ಇನ್ನು ಆ ಉತ್ಕೃಷ್ಟ ಪ್ರವೇಶ ಯಾವಾಗಲೂ ಇರ್ತದೇನು? ಈ ಹಾಲಿನಲ್ಲಿ ಹೆಚ್ಚಿಂದ ಹೆಚ್ಚು
ಪ್ರತ್ಯೇಕ ತೀರ್ಥಂಕರಗಳ ಕಾಲದಲ್ಲಿ ಎಷ್ಟೋ ಕೋಟಿ ಕೋಟಿ ಮುನಿಗಳು ಒಬ್ಬೊಬ್ಬರು ತೀರ್ಥಂಕರ
ಹೋಗಿದ್ದಾರಲ್ಲ, ಈ ಹಾಲಿನಲ್ಲಿ ಎಷ್ಟು ಜನ ಕೂತ್ಕೊಳ್ಬಹುದು? ಹೆಚ್ಚಿಂದ ಹೆಚ್ಚು ಕೂರಿಸ್ತು ಅಂತಂದ್ರೆ ಕೂತ್ಕೊಳ್ಬಹುದಲ್ಲ, ಅದಕ್ಕೊಂದು ಸಂಖ್ಯೆ ಇದೆ. ಇನ್ನು ಇದಕ್ಕಿಂತ ಹೆಚ್ಚು ಕೂತ್ಕೊಳ್ಳಲ್ಲ ಅನ್ನುವಂಥದ್ದು ಇದೆ. ಆದರೆ ಇಷ್ಟು ಜನ ಕೂತ್ಕೊಳ್ಳುವಂಥದ್ದು ಯಾವಾಗಲೂ ಕೂತ್ಕೊಂಡಿರ್ತಾರೆ ಇಷ್ಟು ಜನ? ಹೆಚ್ಚಿಂದ ಹೆಚ್ಚು ಕೂತ್ಕೊಳ್ತಕ್ಕಂತಹ ಕೆಪ್ಯಾಸಿಟಿ ಹಾಲಿನಲ್ಲಿ ಎಷ್ಟಿದೆ ಅದನ್ನು ನಾವು ಕೂಡಿಸಿ, ಈ ಹಾಲಿನಲ್ಲಿ ಎಷ್ಟು, ಅಚ್ಚಿಕಡೆ ಹಾಲಿನಲ್ಲಿ ಎಷ್ಟು, ಆ ಹಾಲಿನಲ್ಲಿ ಎಷ್ಟು, ಆ ಪ್ರವಚನ ಮಂಟಪದಲ್ಲಿ ಎಷ್ಟು, ಇದನ್ನೆಲ್ಲ ಕೂಡಿಸಿ ಒಂದು ಸಂಖ್ಯೆಯನ್ನು ತೆಗೆದ್ರೆ 3 crore 9 crore ಈ ಥರ ಇದೆ. ಅದು 6ನೇ ಗುಣಸ್ಥಾನ ಒಂದು ಹಾಲು, 7ನೇ ಗುಣಸ್ಥಾನ ಒಂದು, 3, 8, 9, 10 ಎಷ್ಟು ಹಾಲುಗಳು ಅದು? ಇವು 6, 7, 8, 9, 10, 11, 12, 13, 14 ಒಂಬತ್ತು ಹಾಲಿದವು. ಈ 9 ಗುಣಸ್ಥಾನಗಳಲ್ಲಿ ಅಟ್ ಎ ಟೈಮ್, ಒಂದು ಸಮಯದಲ್ಲಿ, ಯಾವುದೇ ಒಂದು ಸಮಯದಲ್ಲಿ ಮುನಿಗಳ ಪ್ರವೇಶ ಆಯಿತು ಅಂತಂದರೆ ಹೆಚ್ಚಿಂದ ಹೆಚ್ಚು ಎಷ್ಟರ ಸಂಖ್ಯೆಯಲ್ಲಿ ಆಗ್ತದೆ ಅನ್ನುವಂಥದ್ರ ಸಂಖ್ಯೆ ಪ್ರತಿಯೊಂದು ಗುಣಸ್ಥಾನಕ್ಕೆ ಉತ್ಕೃಷ್ಟ ಸಂಖ್ಯೆ ಬೇರೆ ಇದೆ, ಜಗಣ್ಯ ಸಂಖ್ಯೆ ಬೇರೆ ಇದೆ, ಮಧ್ಯಮ ಸಂಖ್ಯೆ ಬೇರೆ ಇದೆ. ಹೈಯೆಸ್ಟ್ ಎಷ್ಟಿರಬಹುದು ಅದನ್ನೆಲ್ಲ ಕೂಡಿಸಿದಾಗ 3 crore 9 crore ಸಂಖ್ಯೆ ಬರ್ತದೆ. ಇಷ್ಟಂತೂ ಯಾವಾಗ ಇರುವುದೇ ಇಲ್ಲ. ಹಾಂ, ಪ್ರತಿಯೊಂದು ಗುಣಸ್ಥಾನದಲ್ಲಿರುವಂಥ ಉತ್ಕೃಷ್ಟ ಸಂಖ್ಯೆಯನ್ನು ಕೂಡಿಸಿಕೊಂಡು ಹೇಳಿದ್ದಾರೆ, ಅದನ್ನು ಕೂಡಿಸಿಕೊಂಡು ಹೇಳಿದ್ದಾರೆ. ಆದರೆ ಎಂಥ ಒಂದು ಸಂಖ್ಯೆ ನಮಗೆ ನಮಸ್ಕಾರ ಮಾಡಲಿಕ್ಕೆ ಉತ್ಕೃಷ್ಟವಾದ ಸಂಖ್ಯೆ ಯಾವುದೇ ಒಂದು ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಸಿಗ್ತದೆ ಅನ್ನುವಂಥದ್ದೇನಿಲ್ಲ, ನಿಶ್ಚಿತಿಲ್ಲದು. ಆದರೆ ಗುಣಸ್ಥಾನಗಳಲ್ಲಿ ಇಷ್ಟೊಂದು ಉತ್ಕೃಷ್ಟ ಸಂಖ್ಯೆಯಲ್ಲಿ ಇರ್ತಾರೆ ಅನ್ನುವುದನ್ನು ತಿಳ್ಕೊಂಡು ನಾವೇನು ಮಾಡ್ತೀವಿ, 3 crore 9 crore ಮುನಿಗಳಿಗೆ ನಮ್ಮ ನಮಸ್ತುಗಳು ಅಂತ ಹೇಳ್ತೀವಿ. 3 crore 9 crore 2.5 dwipadalli ಎಲ್ಲ ಮುನಿಗಳನ್ನು ಕೂಡಿಸಬೇಕು. 6ನೇ ಗುಣಸ್ಥಾನದ ಮುನಿಗಳನ್ನು, 7ನೇ ಗುಣಸ್ಥಾನದ ಮುನಿಗಳನ್ನು, 14ನೇ ಗುಣಸ್ಥಾನದವರೆಗಿನ ಎಲ್ಲ ಮುನಿಗಳನ್ನು ಕೂಡಿಸಬೇಕು. ಅದು ಕೂಡಿಸಿದಾಗ 3 crore 9 crore ಗುಣಸ್ಥಾನದ ಉತ್ಕೃಷ್ಟ ಸಂಖ್ಯೆ. ಅಟ್ ಎ ಟೈಮ್ ಪ್ರೆಸೆಂಟ್ ಮುನಿಗಳ ಸಂಖ್ಯೆ ಅಲ್ಲ, ಗುಣಸ್ಥಾನದ ಉತ್ಕೃಷ್ಟ ಸಂಖ್ಯೆ. ಮೂರು ಕಡಿಮೆ 9 crore. ಹಾಂ, 5ನೇ ಗುಣಸ್ಥಾನದವ್ರು ಹೇಗೆ ಬರೋರು? ಮುನಿಗಳು ಅಂತ ಇದ್ದಾರಲ್ಲ, ನೀವು ಮುನಿಗಳ ಶ್ರಾವಕರು ಇಲ್ಲ, ನೀವು ಮುನಿಗಳಲ್ಲ. ಆದರೆ ಶ್ವೇತಾಂಬರು ಮುನಿಗಳು ಮುನಿಗಳಲ್ಲ, ಅವ್ರು ಮುನಿಗಳು ಗೃಹಸ್ಥರು. ವಸ್ತ್ರು ಬಂತು ಅಂತಂದರೆ ಗೃಹಸ್ಥ ಶ್ರಾವಕ ಅನ್ಬೋದು, ವಸ್ತ್ರ ಇಲ್ಲ ಅಂತಂದರೆ ಮುನಿಗಳು ಮುನಿಗಳು ಅಂತ ಅನ್ನಬಹುದು. ಬಾಹ್ಯ ಪರಿಗ್ರಹ ಹತ್ತು ಹತ್ತು ಯಾರ ಬಳಿಯಲ್ಲಿ ಇಲ್ಲ ಅವರು ಮುನಿಗಳು. ಆದರೂ ದಿಗಂಬರರಾಗಿದ್ದರೂ ಕೂಡ ಬಾಹ್ಯ ದಿಗಂಬರರಾಗಿದ್ದರೂ ಕೂಡ ಇವರು ಅಂತರಂಗ ದಿಗಂಬರಾಗಿರಲಿಲ್ಲ ಅಂತಂದರೆ ಅವರು ಆರನೇ ಗುಣಸ್ಥಾನದಲ್ಲಿ ಇಲ್ಲವೇ ಇಲ್ಲ. ಅಂಥವರು ಕೂಡ ಆರನೇ ಗುಣಸ್ಥಾನದಲ್ಲಿಲ್ಲ. ಮತ್ತು ಕಡಿಮೆ ಆಯಿತು, ಬಾಯ ದಿಗಂಬರನ್ನು ಒತ್ತಾಟಿಗಿಟ್ರು, ಅವರನ್ನೆಲ್ಲಿಟ್ಟರು ಒಂದನೇ ಗುಣಸ್ಥಾನದಿಂದ ಹೆಚ್ಚಿಂದ ಹೆಚ್ಚು ಐದನೇ ಗುಣಸ್ಥಾನದವರೆಗೆ ಇಟ್ಟರು. ಬಾಯ ದಿಗಂಬರೆಲ್ಲ ಅಷ್ಟೇ ಅಲ್ಲಿರೋರು. ಇನ್ನು ಅದೂ ಇಲ್ಲ ಅಂತಂದರೆ, ಬಾಯ ದಿಗಂಬರತ್ವವೂ ಇಲ್ಲ ಅಂತಂದರೆ ವೇಷಧಾರಿ ಅವರು ಬೇರೆ. ಅವರನ್ನು ಎಲ್ಲಿಂದ ಎಲ್ಲಿ ತನಕ ಇಟ್ಟರು? ಒಂದನೇ ಗುಣಸ್ಥಾನದಿಂದ ಐದನೇ ಗುಣಸ್ಥಾನ ತನಕ ಇಟ್ಟರು. ಇನ್ನು ಭಾವ ದಿಗಂಬರರನ್ನು ಎಲ್ಲಿಂದ ಎಲ್ಲಿ ತನಕ ಇಟ್ಟರು? ಆರರಿಂದ ಹದಿನಾಲ್ಕರವರೆಗೆ ಇಟ್ಟರು. ನಮೋ ಲೋಯೆ ಸೌವ ಸಾಹೂಣಂ ಅಂದಾಗ ಕೇವಲ ಸಾಧು ಪರಮೇಶ್ವರಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಆ ನಮೋಕಾರ ಮಂತ್ರದ ಕೊನೆಯ ಪಂಚಮ ಪದದಲ್ಲಿ ಕೇವಲ ಸಾಧು ಪರಮೇಶ್ವರಿಗಳು. ಸಾಧು ಪರಮೇಶ್ವರಿಗಳು ಅಂದರೆ ಎಲ್ಲಿಂದ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗಿನವರು? ಆರರಿಂದ ಸಾಧು ಪರಮೇಶ್ವರಿಗಳನ್ನು ತಗೊಳ್ಳೋದಿದೆ. ಆರರಿಂದ ಹನ್ನೆರಡನೇ ಗುಣಸ್ಥಾನದವರೆಗಿನವರು ಸಾಧು ಪರಮೇಶ್ವರಿಗಳು. ಇನ್ನು ಆಚಾರ್ಯ ಪರಮೇಶ್ವರಿಗಳು ಅಂತಂದರೆ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗಿನವರು? ಆರರಿಂದ ಹನ್ನೆರಡು ಆರರಿಂದ ಹನ್ನೆರಡು ಹೇಗೆ ಹದಿಮೂರ? ಆಚಾರ್ಯ ಪರಮೇಶ್ವರಿಗಳು ಅರ್ಹಂತ ಪರಮೇಶ್ವರಿಗಳು ಏನ ಮೇಲೆ ಹದಿಮೂರು ಅಂತೀರಿ ಅಂತಂದರೆ ಆಚಾರ್ಯರೇ ಅರ್ಹಂತರು ಅಂದಂಗೆ ಆಯ್ತದು. ಆಚಾರ್ಯ ಪರಮೇಶ್ವರಿಗಳಿಗೆ ಎಷ್ಟು ಗುಣಸ್ಥಾನಗಳು ಬಹಳ ವಿಚಾರ ಮಾಡಿ ಹೇಳಬೇಕು. ಎರಡ ಆಚಾರ್ಯ ಪರಮೇಶ್ವರಿಗಳಿಗೆ ಎರಡೇ ಗುಣಸ್ಥಾನ. ಆರು ಏಳು ಆರು ಏಳು ಆರು ಏಳು ಉಪಾಧಿ ಇದೆ. ಆ ಉಪಾಧಿಯನ್ನು ಇಟ್ಟುಕೊಂಡು ಆಚಾರ್ಯ ಪದದ ಉಪಾಧಿಯನ್ನು ಇಟ್ಟುಕೊಂಡು ಶ್ರೇಣಿಯನ್ನು ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಸಾಧುನೂ ಆಗಬೇಕು. ಆಚಾರ್ಯ ಪರಮೇಶ್ವರಿಗಳು ಇದ್ದು ಶ್ರೇಣಿಯನ್ನು ಹತ್ತಿದರು ಅಂತಂದರೆ ಅವರು ಆಚಾರ್ಯರಲ್ಲ, ಸಾಧು ಆಗಿ ಹತ್ತಿದ್ದಾರೆ. ಮತ್ತು ಆಚಾರ್ಯ ಅಂತ ಅನಿಸಿಕೊಳ್ತಾ ಇದ್ದಾರೆ, ಆಚಾರ್ಯ ಅಂತ ಅನ್ನಿಸಿಕೊಳ್ತಾ ಇದ್ರೂ ಕೂಡ ಶ್ರೇಣಿ ಹತ್ತಾರೆ ಅಂತಂದರೆ ಅದು ತಪ್ಪು, ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಉಪಾಧಿ ಸಹಿತ ಶ್ರೇಣಿಯನ್ನು ಹತ್ತೋದಾಯಿತು ಅಂತಂದರೆ ಆಮೇಲೆ ಮೋಕ್ಷಕ್ಕೆ ಹೋಗೋದು ಬಹಳ ಸರಳ ಆದದ್ದು, ಎಲ್ಲದಕ್ಕೂ ಸರಳ ಆಗುತ್ತೆ. ಆಚಾರ್ಯ ಪದ ಮತ್ತು ಉಪಾಧ್ಯಾಯ ಪದ ಇವು ಎರಡು ಪದಗಳು. ಆರನೇ ಏಳನೇ ಆರನೇ ಏಳನೇ ಗುಣಸ್ಥಾನದ ಪದಗಳು. ಉಪಾಧ್ಯಾಯ ಪರಮೇಶ್ವರಿಗಳಿದ್ದಾರೆ, ಸಾಮಾಯಿಕದಲ್ಲಿ ಕೂತ್ಕೊಂಡ್ರು. ಯಾವ ಗುಣಸ್ಥಾನ? ಏಳನೇ ಗುಣಸ್ಥಾನ. ಆಮೇಲೆ ಸಾಮಾಯಿಕದಲ್ಲಿ ಕೂತ್ಕೊಂಡ ನಂತರ ಶ್ರೇಣಿಯನ್ನು ಹತ್ತುವಂಥ ಅಪೇಕ್ಷೆ ಆಯಿತು. ಆವಾಗ ಯಾವ ಗುಣಸ್ಥಾನ? ಶ್ರೇಣಿಯನ್ನು ಹತ್ತೋದಿದೆ, ಉಪಾಧ್ಯಾಯ ಪದವನ್ನು ಬಿಡೋದು ಬೇಡ. ನೋಡಿ, ಯಾವಾಗ ಶ್ರೇಣಿ ಹತ್ತಾರೆ ಆವಾಗ ಉಪಾಧ್ಯಾಯ ಪದ ಇಲ್ಲ, ಆಚಾರ್ಯ ಪದ ಇಲ್ಲ. ಮತ್ತು ಯಾವಾಗ ಈ ಆಚಾರ್ಯ ಉಪಾಧ್ಯಾಯ ಪದದ ವಿಕಲ್ಪ ಇದೆ ಅಲ್ಲಿ ಶ್ರೇಣಿ ಇಲ್ಲ. ನಾನು ಉಪಾಧ್ಯಾಯ ಪರಮೇಷ್ಠಿ ಅಂದ ತಕ್ಷಣ ಕರ್ತಾ ಧರ್ತಾ ಭಾವಗಳು ಬಂದವು. ನಾನು ಕಲಿಯುತ್ತೇನೆ, ಕಲಿಸುವ ಜಿಮ್ಮೇದಾರಿಯೂ ನನಗಿದೆ, ಇದು ಉಪಾಧ್ಯಾಯ ಪದ. ನಾನು ರತ್ನತ್ರಯಧಾರಿ, ರತ್ನತ್ರಯದ ಮಾರ್ಗವನ್ನು, ಮೋಕ್ಷ ಮಾರ್ಗವನ್ನು ಸಾಧಿಸುತ್ತೇನೆ, ರತ್ನತ್ರಯಧಾರಿಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತೇನೆ, ದೀಕ್ಷೆ ಶಿಕ್ಷೆ ಮೊದಲಾದವುಗಳನ್ನು ಕೊಡುತ್ತೇನೆ, ಇದು ಆಚಾರ್ಯ ಪದ. ಇದು ಸವಿಕಲ್ಪ ಪದೋ ಅಥವಾ ನಿರ್ವಿಕಲ್ಪ ಪದ? ಆಚಾರ್ಯ ಪದ ಸವಿಕಲ್ಪ ಪದ, ನಿರ್ವಿಕಲ್ಪ ಅಲ್ಲ. ಈ ಸವಿಕಲ್ಪ ಪದವನ್ನು ಇಟ್ಟುಕೊಂಡು ನಾವು ಹೆಚ್ಚಿಂದ ಹೆಚ್ಚು ಆರನೇ ಏಳನೇ ಗುಣಸ್ಥಾನವನ್ನೇ ಮಾಡ್ತಾ ಇರ್ಬೋದು. ಆರರಿಂದ ಏಳು, ಏಳರಿಂದ ಆರು, ಮೇಲೆ ಕೆಳಗೆ ಮಾಡ್ಕೊಳ್ತಾ ಇರಬೇಕು. ನೋಡಿ, ಏಳನೇ ಗುಣಸ್ಥಾನದಲ್ಲಿ ಎರಡು ಭೇದ ಮಾಡ್ತಾರೆ ಮತ್ತೆ. ಒಂದು ಪ್ರವೃತ್ತಿ ರಹಿತ, ಇನ್ನೊಂದು ಪ್ರವೃತ್ತಿ ಸಹಿತ. ಪ್ರವೃತ್ತಿ ಸಹಿತ ಆಚಾರ್ಯ ಪದ ಅಂತಂದರೆ, ಪ್ರವೃತ್ತಿ ಸಹಿತವಾದ ಏಳನೇ ಗುಣಸ್ಥಾನದ ಆಚಾರ್ಯ ಪದ ಅಂತಂದರೆ ಸವಿಕಲ್ಪ. ಪ್ರವೃತ್ತಿ ರಹಿತ ಏಳನೇ ಗುಣಸ್ಥಾನದ ಆಚಾರ್ಯ ಪದ ಅಂತಂದರೆ ಅದು ನಿರ್ವಿಕಲ್ಪ, ಉಪಾಧಿರಹಿತ. ಆಚಾರ್ಯ ಪರಮೇಷ್ಠಿಗಳು ಸಾಮಾಯಿಕವನ್ನು ಮಾಡುವಾಗ ಈ ಆಚಾರ್ಯ ಪದವನ್ನು ಬದಿಗಿಟ್ಟು ಮಾಡ್ತಾರೆ. ಶಿಷ್ಯರ ವಿಕಲ್ಪವನ್ನು ಅವರು ಪ್ರವೃತ್ತಿಯ ಅವಸ್ಥೆಯಲ್ಲಿ ಮಾತ್ರ ಸ್ವೀಕಾರ ಮಾಡ್ತಾರೆ. ಪ್ರವೃತ್ತಿಯ ಅವಸ್ಥೆಯಲ್ಲಿ ಮಾತ್ರ ಸ್ವೀಕಾರ ಮಾಡೋದು. ನಿರ್ವಿಕಲ್ಪ ಅವಸ್ಥೆಯಲ್ಲಿ ಸಾಮಾಯಿಕ ಮಾಡುವಾಗ ಶಿಷ್ಯರ ವಿಕಲ್ಪವನ್ನು ಮಾಡ್ತಾರೇನು? ಸಾಮಾಯಿಕ ಇದ್ದಾಗಲೂ ನಿಮಗೆ ಪ್ರಾಯಶ್ಚಿತ್ತ ಕೊಡೋದಾಗಲಿ, ದೀಕ್ಷಾ ಕೊಡೋದಾಗಲಿ ಮಾಡ್ತಾರೇನು? ಇಲ್ಲ, ಈ ಕ್ರಿಯೆ ಇಲ್ಲ. ಈ ಕ್ರಿಯೆಯ ವಿಕಲ್ಪವೂ ಕೂಡ ಅವರಿಗೆ ಇರುವುದಿಲ್ಲ. ಆದ್ದರಿಂದ ಆಚಾರ್ಯ ಪರಮೇಷ್ಠಿಗಳು ಸಾಮಾಯಿಕ ಕಾಲದಲ್ಲಿ ಸಾಧು ಪರಮೇಷ್ಠಿಗಳು ಮತ್ತು ವಿಕಲ್ಪ ಅವಸ್ಥೆಯಲ್ಲಿ ಅವರು ಆಚಾರ್ಯರು. ಆಚಾರ್ಯರಿಗೆ ಕೇವಲ ಜ್ಞಾನದ ಉತ್ಪತ್ತಿ ಇಲ್ಲ, ಉಪಾಧ್ಯಾಯರಿಗೆ ಕೇವಲ ಜ್ಞಾನದ ಉತ್ಪತ್ತಿ ಇಲ್ಲ. ಎಲ್ಲಿಯ ತನಕ ಆತ್ಮಾನುಭೂತಿ ಆಗುವುದಿಲ್ಲವೋ, ಎಲ್ಲಿಯ ತನಕ ನಿರ್ವಿಕಲ್ಪ ಸಮಾಧಿ ಮರಣದಲ್ಲಿ ತೊಡಗುವುದಿಲ್ಲವೋ, ಅಲ್ಲಿಯ ತನಕ ಅವರು ಆಚಾರ್ಯರು. ಮತ್ತು ಯಾವಾಗ ಅವರು ನಿರ್ವಿಕಲ್ಪ ಅವಸ್ಥೆಯನ್ನು ಧಾರಣ ಮಾಡಿ ಶಿಷ್ಯರ ವಿಕಲ್ಪವನ್ನು ಬಿಟ್ಟು ದೀಕ್ಷೆ ಶಿಕ್ಷೆ ಕೊಡತಕ್ಕಂತಹ ಉಪಾಧಿಯ ವಿಚಾರವನ್ನು ಬಿಟ್ಟು ನಾನು ನನ್ನ ರತ್ನತ್ರಯ ನಿರ್ವಿಕಲ್ಪ ರತ್ನತ್ರಯವನ್ನು, ನಿರ್ವಿಕಲ್ಪ ಆತ್ಮಸ್ವರೂಪವನ್ನು ಸಾಧಿಸಿಕೊಳ್ಳುತ್ತೇನೆ ಅಂತ ಹೇಳಿ ಅವರು ತಮ್ಮ ಆತ್ಮಸ್ವರೂಪದಲ್ಲಿ ತೊಡಗುತ್ತಾರೋ ಆವಾಗ ಅವರು ಆಚಾರ್ಯರಲ್ಲ, ಅವರು ಸಾಧು ಪರಮೇಷ್ಠಿಗಳು. ಜೈನ ಧರ್ಮ ಬಹಳ ಸೂಕ್ಷ್ಮ, ಭಾವಲಿಂಗ ಪ್ರಗಟಾಗಿದೆ. ಆಚಾರ್ಯ ಪರಮೇಷ್ಠಿಗಳಿದ್ದಾರೆ, ಬಹಿರಂಗ ಪರಿಗ್ರಹ ಯಾವುದಿಲ್ಲ, ಅಂತರಂಗ ಪರಿಗ್ರಹನೂ ಯಾವುದಿಲ್ಲ. ಆದರೂ ಕೂಡ ಆರನೇ ಏಳನೇ ಗುಣಸ್ಥಾನದಲ್ಲಿ ಇವರು ಆಚಾರ್ಯರು. ಇವರಿಗೆ ಆತ್ಮಾನುಭೂತಿ ಇಲ್ಲ. ಆತ್ಮಾನುಭೂತಿ ನಿರ್ವಿಕಲ್ಪ ಅವಸ್ಥೆಯಲ್ಲಿ ಆಗುತ್ತೆ. ಸವಿಕಲ್ಪ ಅವಸ್ಥೆಯಲ್ಲಿ ಆತ್ಮಾನುಭೂತಿ ಇಲ್ಲವೇ ಇಲ್ಲ. ಮತ್ತೊಬ್ಬರ ಕಲ್ಯಾಣದ ವಿಕಲ್ಪ ಇದು ಶುಭ ಭಾವ, ಶುಭಾನುರಾಗ. ಶಿಷ್ಯರ ಮೇಲೆ ಮಾಡುವಂತಹ ಕೃಪೆ ದಯೆ ಇದು ರಾಗಸಹಿತ ಅವಸ್ಥೆ, ಸರಾಗ ಅವಸ್ಥೆ, ಸವಿಕಲ್ಪ ಅವಸ್ಥೆ. ಯಾವ ರಾಗ? ಶುಭಾನುರಾಗ. ಶಿಷ್ಯರ ಮೇಲೆ ದಯೆಯನ್ನು ಮಾಡತಕ್ಕಂತಹ, ಅನುರಾಗವನ್ನು ಮಾಡತಕ್ಕಂತಹ ವಿಕಲ್ಪ ಭಾವ, ಇದು ಸವಿಕಲ್ಪ ಅವಸ್ಥೆ. ಈ ಸವಿಕಲ್ಪ ಅವಸ್ಥೆಯಲ್ಲಿ ಆತ್ಮಕಲ್ಯಾಣ ವ್ಯವಹಾರಿಕವಾಗಿ ವ್ಯವಹಾರ ಮೋಕ್ಷ ಮಾರ್ಗದ ರೂಪದಲ್ಲಿ ತಾವು ಮಾಡಿಕೊಳ್ತಿರ್ತಾರೆ, ಮತ್ತೊಬ್ಬರಿಗೂ ಮಾಡಿಸ್ತಾರೆ. ಆದರೆ ಯಾರಿಗೆ ಮಾಡಿಸ್ತಾರೆ ಆವಾಗ ಅವರಿಗೂ ನಿರ್ವಿಕಲ್ಪ ಅವಸ್ಥೆ ಇಲ್ಲ, ಯಾರು ಮಾಡ್ತಾರೆ ಅವರಿಗೂ ನಿರ್ವಿಕಲ್ಪ ಅವಸ್ಥೆ ಇಲ್ಲ. ಸಾಮಾಯಿಕಕ್ಕೆ ಕೂತಾಗ ಶಿಷ್ಯರು ಸಾಮಾಯಿಕದಲ್ಲಿ ಕೂತ್ಕೊಂಡ್ರು, ಗುರುಗಳು ಸಾಮಾಯಿಕದಲ್ಲಿ ಕೂತ್ಕೊಂಡ್ರು, ಆವಾಗ ಇಬ್ಬರಿಗೂ ಸಾಧು ಅವಸ್ಥೆ ಬಂತು. ನಮೋ ಲೋಯೇ ಸೌವಸಾಹು ನಮ್ ಅಂದಾಗ ಎಷ್ಟು ಗುಣಸ್ಥಾನಗಳಲ್ಲಿರುವ ಮುನಿಗಳಿಗೆ ನಮಸ್ಕಾರ ಆಯಿತು? 6, 7, 8, 9, 10, 11, 12 ಗುಣಸ್ಥಾನದವರೆಗಿನ ಸಾಧುಗಳಿಗೆ ನಮಸ್ಕಾರ ಆಯಿತು. ಆಚಾರ್ಯರಿಗೆ 2 ಗುಣಸ್ಥಾನಗಳಿವೆ, ಸಾಧುಗಳಿಗೆ 9 ಗುಣಸ್ಥಾನ, ಎಷ್ಟು 8 ಗುಣಸ್ಥಾನಗಳಿವೆ, 7 ಇವೆ. ಗುರುಗಳಕ್ಕಿಂತ ಶಿಷ್ಯರು ಮೊದಲು ಮೋಕ್ಷಕ್ಕೆ ಹೋಗ್ಬೋದು, ಇದವಲ್ಲ. ಶಿವಭೂತಿ ಮುನಿಗಳ ಕಥೆ ಇದೆಯಲ್ಲ, ಶಿವಭೂತಿ ಮುನಿಗಳ ಕಥೆ. ಹಾಂ, ಗುರುಗಳಿಗಿಂತ ಮೊದಲೇ ಕೇವಲ ಜ್ಞಾನ ಆಯಿತು, ಮೋಕ್ಷಕ್ಕೆ ಹೋದರು. ಬಾಹುಬಲಿ, ಹಾಂ ಹೌದು, ತೀರ್ಥಂಕರನ ಗುರು ಅಂತ ಮಾಡಿಕೊಂಡಿದ್ದರಲ್ಲ, ಬಾಹುಬಲಿಗೆ ಮೊದಲು ಮೋಕ್ಷ ಆಯಿತು, ಕೇವಲ ಜ್ಞಾನ ಆಯಿತು ಇಲ್ಲ? ಹಾಂ ಹಾಂ, ಬಾಹುಬಲಿಗೆ ಅಲ್ಲಿ ಮೋಕ್ಷ. ಆ ಮೋಕ್ಷದ ದೃಷ್ಟಿಯಿಂದ ಬಾಹುಬಲಿಗೆ ಮೋಕ್ಷ ಮೊದಲು, ಆದಿನಾಥರಿಗೆ ನಂತರ. ಆದರೆ ಕೇವಲ ಜ್ಞಾನ ಮೊದಲು ಆದಿನಾಥರಿಗಾಗಿದೆ. ಅನಂತಕೀರ್ತಿ ಅಂತ ಹೆಸರಿದೆ ಮೊದಲು ಮೋಕ್ಷಗಾಮಿ ಜೀವ. ಆದರೆ ಕೇವಲ ಜ್ಞಾನ ಮೊಟ್ಟ ಮೊದಲು ಯಾರಿಗಾಯಿತು? ಕೇವಲ ಜ್ಞಾನ ಯಾರಿಗಾಯಿತು? ತೀರ್ಥಂಕರ ಆದಿನಾಥರಿಗೆ ಆಗಿದೆ. ಮೊದಲ ಕೇವಲ ಜ್ಞಾನಿ ಯಾರು? ಆದಿನಾಥ. ಮೊದಲ ಮುನಿ ಆಗಿನ ಕಾಲದಲ್ಲಿ ಯಾರು? ಆದಿನಾಥ. ಮೋಕ್ಷಕ್ಕೆ ಹೋಗೋರು ಎಷ್ಟೋ ಜನ ಮೊದಲು ಹೋದರು, ಇವರು ತೀರ್ಥಂಕರರು. ಇವರು ಅಂಥ ಕರ್ಮ ಮಾಡಿ ಬಂದಿರೋದು, ಜನಗಳ ಉದ್ಧಾರವನ್ನು, ಧರ್ಮೋದ್ಧಾರವನ್ನು ಮಾಡಿ ನಂತರ ಲಾಸ್ಟಕ್ಕೆ ಹೋಗೋದು. ಅಡುಗೆ ಮಾಡೋರು ಇರ್ತಾರಲ್ಲ, ಅವ್ರದ್ದೇನು ಕೆಲಸ? ತಾವು ಅನ್ನೋದು ಮಹತ್ವಪೂರ್ಣ ಅಲ್ಲ ಅವರಿಗೆ. ಹಾಂ, ಅದು ಕೇವಲ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡ ನಂತರ ಅದೊಂದು ನಿಯೋಗ ಆಗಿಬಿಡುತ್ತೆ. ಭವ್ಯ ಜೀವಿಗಳ ಕಲ್ಯಾಣ ಮಾಡದೇ ಮೋಕ್ಷಕ್ಕೆ ಹೋಗುವುದೇ ಇಲ್ಲ. ಇದು ತೀರ್ಥಂಕರಿಗಂತೂ ಭವ್ಯ ಜೀವಿಗಳ ಕಲ್ಯಾಣ ಮಾಡಿಯೇ ಮೋಕ್ಷಕ್ಕೆ ಹೋಗಬೇಕು. ಸಾಮಾನ್ಯ ಕೇವಲಿಗಳಿಗೆ, ಸಾಮಾನ್ಯ ಮುನಿಗಳಿಗೆ ಎಂಥ ಯಾವ ನಿಯಮನೂ ಇಲ್ಲ. ಮಾಡಿನೂ ಹೋಗ್ಬೋದು, ಮಾಡದೇನೂ ಹೋಗ್ಬೋದು. ಸಂಸಾರಿ ಜೀವಿಗಳಿಗೆ ಮುನಿದೀಕ್ಷೆ ಆದ ನಂತರ ಮುನಿಗಳು ಸಂಸಾರಿ ಜೀವಿಗಳಿಗೆ ಉಪದೇಶ ಕೊಡಲೇಬೇಕಂತೇನು ನಿಯಮಿದೆ? ನಿಯಮ ಏನೂ ಇಲ್ಲ, ಉಪದೇಶ ಕೊಡದೇನೂ ಇರಬಹುದು. ಉಪದೇಶ ಕೊಡಲ್ದವ್ರಿಗೆ ಮೋಕ್ಷ ಇಲ್ಲ, ಹಾಗೇನರ ನಿಯಮ ಇರ್ತಿತ್ತು ಅಂತಂದರೆ ಭಾಳ ಅಭ್ಯಾಸ ಮಾಡಿ ಉಪದೇಶ ಕೊಟ್ಟು ಆಮೇಲೆ ಕರ್ಮಗಳನ್ನೆಲ್ಲ ನಾಶ ಮಾಡ್ಕೊಳ್ಳೋದು ಸಾಧ್ಯ ಆಗ್ತಿತ್ತು. ಉಪದೇಶಕ್ಕೂ ಕರ್ಮನಾಶಕ್ಕೂ ಮೋಕ್ಷದ ಪ್ರಾಪ್ತಿಗೂ ಕೇವಲ ಜ್ಞಾನದ ಪ್ರಾಪ್ತಿಗೂ ಯಾವ ಸಂಬಂಧನೂ ಇಲ್ಲ. ಉಪದೇಶ ಕೊಡುವಾಗ ಸವಿಕಲ್ಪ ಆರನೇ ಗುಣಸ್ಥಾನ, ಸವಿಕಲ್ಪ ಏಳನೇ ಗುಣಸ್ಥಾನ, ನಿರ್ವಿಕಲ್ಪ ಏಳನೇ ಗುಣಸ್ಥಾನ ಆಗೋಲ್ಲ. ಆರನೇ ಗುಣಸ್ಥಾನ ಅಂತೂ ಯಾವಾಗಲೂ ಸವಿಕಲ್ಪ, ಅದರೊಳಗೆ ನಿರ್ವಿಕಲ್ಪ ಭೇದಿಲ್ಲ. ಸವಿಕಲ್ಪ ಆರನೇ ಗುಣಸ್ಥಾನ, ಸವಿಕಲ್ಪ ಏಳನೇ ಗುಣಸ್ಥಾನ ಇವೆರಡು ಆಗ್ತಿರ್ತವೆ. ನಿರ್ವಿಕಲ್ಪ ಏಳನೇ ಗುಣಸ್ಥಾನ ಸಾಮಾಯಿಕದಲ್ಲಿ ಕೂತ್ಕೊಂಡಾಗಲೇ ಆಗೋದು. ಈ ಪಂಚಮ ಕಾಲದಲ್ಲಿ ಎಂಟನೇ ಗುಣಸ್ಥಾನ ಇಲ್ಲವೇ ಇಲ್ಲ. ಈ ಪಂಚಮ ಕಾಲದಲ್ಲಿ ಎಂಟನೇ ಗುಣಸ್ಥಾನ ಇಲ್ಲ. ಸವಿಕಲ್ಪ ಆರನೇ ಗುಣಸ್ಥಾನ, ಸವಿಕಲ್ಪ ಏಳನೇ ಗುಣಸ್ಥಾನ, ನಿರ್ವಿಕಲ್ಪ ಏಳನೇ ಗುಣಸ್ಥಾನ, ಮೂರಿವೆ, ಮೂರು ಅವಸ್ಥೆಗಳಿವೆ. ಆದರೆ ನಿರ್ವಿಕಲ್ಪ ಏಳನೇ ಗುಣಸ್ಥಾನವನ್ನು ದಾಟಿ ಎಂಟನೇ ಗುಣಸ್ಥಾನಕ್ಕೆ ಹೋಗುವಂಥ ದಾರಿ ಇವತ್ತಿಲ್ಲ, ಸಹನನಿಲ್ಲ. ನೋಡಿ, ಶ್ರೇಣಿಯನ್ನು ಹತ್ತಬೇಕು. ಎಂಟನೇ ಗುಣಸ್ಥಾನದಿಂದ ಶ್ರೇಣಿ, ಉಪಶಮ ಶ್ರೇಣಿ, ಕ್ಷಪಕ ಶ್ರೇಣಿ, ಎರಡು ಶ್ರೇಣಿಗಳಿವೆ. ಶ್ರೇಣಿಯನ್ನು ಹತ್ತಬೇಕು ಅಂತಂದರೆ ಕನಿಷ್ಠ ಪಕ್ಷ ಮೂರು ಸನನದಲ್ಲಿ ಯಾವುದೇ ಒಂದು ಸನನ ಇರಬೇಕು. ಮೊದಲನೆಯ ಮೂರು ಸನನಗಳು, ಪ್ರಾರಂಭದ ಮೂರು ಸನನಗಳು, ಒಂದನೇದು, ಎರಡನೇದು, ಮೂರನೇದು, ಈ ಮೂರರಲ್ಲಿ ಯಾವುದೇ ಒಂದಿತ್ತು ಅಂತಂದರೆ ಶ್ರೇಣಿ ಹತ್ತಬಹುದು. ಕ್ಷಪಕ ಶ್ರೇಣಿಯನ್ನು ಹತ್ತೋದಾದರೆ ಒಂದನೇದ್ದು ಬೇಕು. ಉಪಶಮ ಶ್ರೇಣಿಯನ್ನು ಹತ್ತೋದಾದರೆ ಒಂದನೇದ್ದು ನಡಿಬಹುದು, ಎರಡನೇದು ನಡಿಬಹುದು, ಮೂರನೇದು ನಡಿಬಹುದು. ಉಪಶಮ ಮೊದಲನೇ ಸನನದವರು ಉಪಶಮ ಶ್ರೇಣಿಯನ್ನು ಹತ್ತಬಹುದು, ಕ್ಷಪಕ ಶ್ರೇಣಿಯನ್ನು ಹತ್ತಬಹುದು. ಆದರೆ ಎರಡನೇ ಸನನದವರು ಮತ್ತು ಮೂರನೇ ಸನನದವರು ಕೇವಲ ಉಪಶಮ ಶ್ರೇಣಿಯನ್ನೇ ಹತ್ತಾರೆ. ಪಂಚಮ ಕಾಲದಲ್ಲಿ ಈ ಯಾವುದೂ ಸಹನನಿಲ್ಲ, ಒಂದನೇದು ಇಲ್ಲ, ಎರಡನೇದು ಇಲ್ಲ, ಮೂರನೇದು. ಅದಕ್ಕಾಗಿ ಎಂಟನೇ ಗುಣಸ್ಥಾನ ಇವತ್ತು ಇಲ್ಲ. ನಾಲ್ಕನೇ ಸಹನನಿದೆ, ಐದನೇ ಸಹನನಿದೆ, ಆರನೇ ಸಹನನಿದೆ. ಈ ಮೂರು ಸಹನಗಳಿಂದ ಇವತ್ತಿನ ಮನುಷ್ಯರು ಮುನಿ ದೀಕ್ಷೆಯನ್ನು ತಕ್ಕೊಂಡು ಎಷ್ಟು ತಪಸ್ಸನ್ನು ಮಾಡಿದರೂ, ಸಾಮಾಯಿಕ ಮಾಡಿದರೂ ಏಳನೇ ಗುಣಸ್ಥಾನವನ್ನು ದಾಟಲ್ಲ. ಬೇಕಾದಂಥ ತಪಸ್ಸು ಮಾಡಿರಿ, ಏಳನೇ ಗುಣಸ್ಥಾನದ ನಿರ್ವಿಕಲ್ಪ ಏಳನೇ ಗುಣಸ್ಥಾನದವರೆಗೆ ಹೋಗಿ ಮತ್ತೆ ಕೆಳಗೆ ಬರ್ತೀರ. ಮೂರು ಸ್ಟೆಪ್ಗಳಿವೆ ಇವತ್ತು. ಆರನೇ ಗುಣಸ್ಥಾನದ್ದು ಸವಿಕಲ್ಪ, ಏಳನೇ ಗುಣಸ್ಥಾನದ್ದು ಸವಿಕಲ್ಪ, ಮತ್ತು ಒಂದು ನಿರ್ವಿಕಲ್ಪ. ಮೂರು ಸ್ಥಾನಗಳಲ್ಲಿ ಇರಲಿಕ್ಕೆ ಸಾಧ್ಯ. ಏನು ಕೇಳ್ತಿದ್ರಿ? ಸಾತಿಶಯ. ಹಾಂ, ಅವುಗಳಿಗೆ ಹೆಸರಿದೆ, ಸಾತಿಶಯ ಅಪ್ರಮತ್ತ. ಸಾತಿಶಯ ಅಪ್ರಮತ್ತ, ಸ್ವಸ್ಥಾನ ಅಪ್ರಮತ್ತ. ಸಾತಿಶಯ ಅಪ್ರಮತ್ತ ಅಪ್ರಮತ್ತ ಗುಣಸ್ಥಾನ, ಇದು ಏಳನೇ ಗುಣಸ್ಥಾನದ್ದೇ ಹೆಸರು. ಆದರೆ ಅದು ನಿರ್ವಿಕಲ್ಪ ಅವಸ್ಥೆಯ ಹೆಸರು, ಸಾತಿಶಯ ಅಪ್ರಮತ್ತ. ಸ್ವಸ್ಥಾನ ಅಪ್ರಮತ್ತದಲ್ಲಿ ಎರಡು ಭೇದ ಮಾಡಬೇಕು, ಒಂದು ಸವಿಕಲ್ಪ ಏಳನೇ ಗುಣಸ್ಥಾನ, ಮತ್ತೊಂದು ನಿರ್ವಿಕಲ್ಪ ಏಳನೇ ಗುಣಸ್ಥಾನ. ಸಾತಿಶಯ ಇಲ್ಲ. ಸಾತಿಶಯ ಯಾರಿಗಿರ್ತದೆ ಅಂತಂದರೆ, ಯಾರು ಶ್ರೇಣಿಯನ್ನು ಹತ್ತೋರಿದ್ದಾರೆ ಅವರಿಗೆ ಮಾತ್ರ ಪ್ರಾಪ್ತ ಆಗ್ತದೆ. ಏಳನೇ ಗುಣಸ್ಥಾನದಲ್ಲಿ ಮೊದಲು ಎರಡು ಭಾಗ ಮಾಡಿರಿ, ಎರಡು ಭಾಗ. ಒಂದರ ಹೆಸರು ಸ್ವಸ್ಥಾನ ಅಪ್ರಮತ್ತ, ಇನ್ನೊಂದರ ಹೆಸರು ಸಾತಿಶಯ ಅಪ್ರಮತ್ತ. ಸಾತಿಶಯ ಅಪ್ರಮತ್ತ ಯಾರಿಗಾಗ್ತದೆ ಅಂತಂದರೆ, ಮೇಲಿನ ಮೂರು ಸಹನಗಳ ಒಂದನೇ ಎರಡನೇ ಮೂರನೇ ಸಹನಗಳ ಮುನಿಗಳಿಗೆ ಸಾತಿಶಯ ಅಪ್ರಮತ್ತ ಆಗುತ್ತೆ. ಸ್ವಸ್ಥಾನ ಅಪ್ರಮತ್ತ ಇದರಲ್ಲಿ ಎರಡು ಭೇದ ಮಾಡಿರಿ, ಒಂದು ಸವಿಕಲ್ಪ, ಇನ್ನೊಂದು ನಿರ್ವಿಕಲ್ಪ. ಇವತ್ತು ನಾಲ್ಕನೇ ಸವನನಿದ್ರೂ ಐದನೇ ಸವನನಿದ್ರೂ ಆರನೇ ಸವನನಿದ್ರೂ ನಾವು ಸವಿಕಲ್ಪ ಏಳನೇ ಗುಣಸ್ಥಾನವನ್ನು ಹತ್ತಬಹುದು, ನಿರ್ವಿಕಲ್ಪ ಏಳನೇ ಗುಣಸ್ಥಾನವನ್ನು ಹತ್ತಬಹುದು. ಸಾತಿಶಯ ಅಪ್ರಮತ್ತ ಅನ್ನತಕ್ಕಂತಹ ಗುಣಸ್ಥಾನವನ್ನು ಮೂರು ಪ್ರಕಾರದ ಸಹನನುಳ್ಳವ ಮುನಿಗಳೇ ಹತ್ತಾರೆ. ಮೊದಲಿನ ಮೂರು ಪೂರ್ವಾರ್ಧ ಉತ್ತರಾರ್ಧ ಅನ್ಬೋದು, ಹಾಗೇನು ಹೆಸರು ಕೊಟ್ಟಿಲ್ಲ ಶಾಸ್ತ್ರದಲ್ಲಿ. ಪೂರ್ವಾರ್ಧ ಅಂತಂದರೆ ಸ್ವಸ್ಥಾನ, ಉತ್ತರಾರ್ಧ ಅಂತಂದರೆ ಸಾತಿಶಯ. ಹೀಗೆ ತಿಳ್ಕೊಳ್ಳಿಕ್ಕೆ ಏನು ಅಡ್ಡಿ ಇಲ್ಲ. ಪೂರ್ವಾರ್ಧದಲ್ಲಿ ಎರಡು ಭೇದ, ಸವಿಕಲ್ಪ ನಿರ್ವಿಕಲ್ಪ. ಇನ್ನು ಆರನೇ ಗುಣಸ್ಥಾನ ಅಂತೂ ಸವಿಕಲ್ಪ ರೂಪ ಯಾವಾಗಲೂ. ಆರನೇ ಗುಣಸ್ಥಾನದ ಹೆಸರೇನು? ಪ್ರಮತ್ತ ಗುಣಸ್ಥಾನ. ಪ್ರಮತ್ತ ಅಂತಂದರೆ ಇದು ಪ್ರಮತ್ತ, ಪ್ರಮಾದ ಸಹಿತ. ಇಲ್ಲಿ ಕಷಾಯದ ಮಂದ ಅವಸ್ಥೆ ಇಲ್ಲ, ಕಷಾಯ ತೀವ್ರಿದೆ, ಸಂಜೋಲನ ಕಷಾಯ. ಮಂದಾವಸ್ಥೆ ಅಲ್ಲಿದು, ತೀವ್ರಾವಸ್ಥೆ. ತೀವ್ರಾವಸ್ಥೆಯಲ್ಲಿ ನಿರ್ವಿಕಲ್ಪ ಅವಸ್ಥೆ ಆಗೋಲ್ಲ. ಅಪ್ರಮತ್ತ ಅಂತಂದರೆ ನಿರ್ವಿಕಲ್ಪ ಅವಸ್ಥೆ ಆಗಬಹುದು. ಅದರೊಳಗೂ ಅಪ್ರಮತ್ತದಲ್ಲಿ ಸವಿಕಲ್ಪ ಅಪ್ರಮತ್ತ ಬೇರೆ, ನಿರ್ವಿಕಲ್ಪ ಅಪ್ರಮತ್ತ ಬೇರೆ. ಈ ಸವಿಕಲ್ಪ ಅಪ್ರಮತ್ತ, ನಿರ್ವಿಕಲ್ಪ ಅಪ್ರಮತ್ತ ಎರಡನ್ನು ಸೇರಿಸಿ ಸ್ವಸ್ಥಾನ ಅಪ್ರಮತ್ತ ಅಂತ ಹೇಳಿದರು. ಸವಿಕಲ್ಪ ಅಪ್ರಮತ್ತದಲ್ಲಿ ಕಷಾಯಗಳು ಮಂದ ಮಂದ, ನಿರ್ವಿಕಲ್ಪದಲ್ಲಿ ಅತಿ ಮಂದ ಅತಿ ಮಂದ ಅತ್ಯಂತ ಮಂದ. ವಿಷಯ ಭೇದ ವಿಜ್ಞಾನದ್ದು ಮುಗೀತು, ಸಮಯ ಮುಗೀತು. ಜೈನ ಧರ್ಮದ ಪ್ರಥಮ ಸೋಪಾನ ಯಾವುದು? ಇನ್ನೊಂದು ಸಲ ಓದ್ಕೊಂಡು ಹೇಳ್ತೀರಿ. ಭೇದ ವಿಜ್ಞಾನವನ್ನು ದೊರಕಿಸಿಕೊಳ್ಳುವುದೇ ಜೈನ ಧರ್ಮದ ಮೊದಲ ಮೆಟ್ಟಲಾಗಿದೆ. ಶರೀರ ಬೇರೆ, ಆತ್ಮ ಬೇರೆ ಎಂದೇ ಭೇದ ವಿಜ್ಞಾನದ ಅರ್ಥವಾಗಿದೆ. ನಾನು ಪರ ಪದಾರ್ಥಗಳ ಕರ್ತನಾಗಿರದೆ ಬರೇ ಸಾಕ್ಷಿ ಮಾತ್ರವಾಗಿದ್ದೇನೆ ಎನ್ನುವುದು, ಇದು ಭೇದ ವಿಜ್ಞಾನ. ಈ ಭೇದ ವಿಜ್ಞಾನವನ್ನು ಯಾವಾಗಲೂ ನಾವು ಜೀವಿತವಾಗಿ ಇಟ್ಟುಕೊಳ್ಬೇಕು. ಆವಾಗ ನಮ್ಮಲ್ಲಿ ಕಷಾಯಗಳು ಯಾವುವು ಕೂಡ ಆಗಂಗಿಲ್ಲ. ಭೇದ ವಿಜ್ಞಾನ ಇತ್ತು ಅಂತಂದರೆ ಕಷಾಯ ಆಗೋಲ್ಲ. ಭೇದ ವಿಜ್ಞಾನ ಇದ್ದಂತಹ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಇಲ್ಲ, ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಯಾವಾಗ ಆಗ್ತವೋ? ಕಷಾಯ ತೀವ್ರ ಆದಾಗ, ಹೆದರಿಕೆ ಇದ್ದಾಗ, ಭಯ. ಭಯನೂ ಕೂಡ ಕಷಾಯ ಇದೆ, ಅದು ಅಕಷಾಯ. 25 ಕಷಾಯಗಳು, ಅದರೊಳಗೆ ಭಯ, ಇದು ಕಷಾಯ. ಅನ್ಸೋದೂ ಇಲ್ಲ, ಖುಷಿನೂ ಪಡೋದಿಲ್ಲ. ಸಹಜವಾಗಿರೋದು, ಜಗತ್ತಿನ ವಸ್ತುಗಳನ್ನು ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಅದರೊಳಗೆ ಸಮತ್ವ ಭಾವನೆಯನ್ನು ಹೊಂದಿ ಶಾಂತಾಗಿ ಇರೋದು, ಅತ್ಯಂತ ಶಾಂತ ರೀತಿಯಿಂದ ಎಲ್ಲ ತಿಳಿಯೋದು ನೋಡೋದು ಅಷ್ಟೇ. ರಾಗದ್ವೇಷ ಮಾಡೋದಿಲ್ಲ, ರಾಗದ್ವೇಷ ಮಾಡೋದೇ ಇಲ್ಲ. ಹಂಗೆ ಮಾಡಿ ನೋಡ್ರಿ, ಹೆಂಗೆ ಅನ್ನಿಸ್ತೈತಿ? ಸಮಾಧಾನಕಾರಕ ಅನ್ನಿಸ್ತೈತಿ ಅಲ್ಲ. ಆವಾಗ ನೋಡ್ರಿ, ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಏನಿಲ್ಲ. ಶಾಂತಿ ಇದ್ದವ್ರಿಗೆಂದ ಹಾರ್ಟ್ ಅಟ್ಯಾಕ್ ಆಗೈತಿ ಇಲ್ಲ. ಏನಾದರೂ ಭಯಪಟ್ಟುಕೊಂಡಾಗ, ಹೆದರಿಕೊಂಡಾಗ, ಸಿಟ್ಟು ಬಂದಾಗ, ಚಿಂತೆಯಾದಾಗ, ಶೋಕ್ ಆದಾಗ, ಇಂಥ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಈ ಭೇದ ವಿಜ್ಞಾನ ಜೈನ ಧರ್ಮದ ಪ್ರಥಮ ಸೋಪಾನ. ಈ ಪ್ರಥಮ ಸೋಪಾನದಲ್ಲಿ ನಾವು ಪಾಸ್ ಇದ್ದೇವೆ ಅಂತಂದರೆ ನಮ್ಮ ಶರೀರವೂ ಸ್ವಸ್ಥ, ನಮ್ಮ ಆತ್ಮನೂ ಸ್ವಸ್ಥ. ಶರೀರಕ್ಕೂ ಒಂದೇ ಔಷಧಿ, ಆತ್ಮನಿಗೂ ಒಂದೇ ಔಷಧಿ. ಆ ಔಷಧಿ ಹೆಸರೇ ಭೇದ ವಿಜ್ಞಾನ. ಇದು ಜೈನ ಧರ್ಮದ ಮೊದಲನೆಯ ಸೋಪಾನ. ಸಾಕು.